ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM. ಕನಸುಗಳ ದಿಟ್ಟ ಹೆಜ್ಜೆ, ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ. ಕೇಳುಗರೆ, ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ. ನಮ್ಮ ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಪಾಲಿಮರ್ ಅಧ್ಯಯನ ವಿಭಾಗದ ಅಧ್ಯಕ್ಷರು ಹಾಗೂ ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ಟಿ ದೇಮಪ್ಪಾರವರು ನಮ್ಮ ಜೊತೆ ನಮ್ಮ ರೇಡಿಯೋ ಮಾನಸ 89.6 FM ಸಂವಾದ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
ನಮಸ್ಕಾರ ಮೇಡಮ್. ನಮಸ್ಕಾರ.
ಪ್ರೊಫೆಸರ್ ಟಿ ದೇಮಪ್ಪಾರವರ ಕಿರುಪರಿಚಯ ನಮ್ಮ ಎಲ್ಲ ರೇಡಿಯೋ ಮಾನಸ ಕೇಳುಗರಿಗಾಗಿ. ಪ್ರೊಫೆಸರ್ ಟಿ ದೇಮಪ್ಪಾರವರು ಎಂಎಸ್ಸಿ ಇನ್ ಫಿಸಿಕಲ್ ಕೆಮಿಸ್ಟ್ರಿ, ಪಿಎಚ್ಡಿ ಇನ್ ಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಕೈನೆಟಿಕ್ಸ್ ಆಫ್ ಪಾಲಿಮರೈಸೇಷನ್, ಪಾಲಿಮರ್ ಬ್ಲೆಂಡ್ಸ್, ಪಾಲಿಮರ್ ಕಾಂಪೋಸಿಟ್ಸ್, ಸಿಂಥಸಿಸ್ ಆಫ್ ಎಡಿಬಲ್ ಪಾಲಿಮರ್ ಫಿಲ್ಮ್ಸ್ ಫಾರ್ ಫುಡ್ ಪ್ಯಾಕೇಜಿಂಗ್ ಅಪ್ಲಿಕೇಶನ್ಸ್, ಸಿಂಥಸಿಸ್ ಆಫ್ ಹೈಡ್ರೋಜೆಲ್ಸ್ ಫಾರ್ ಬಯೋಮೆಡಿಕಲ್ ಅಪ್ಲಿಕೇಶನ್ಸ್, ಡ್ರಗ್ ಡೆಲಿವರಿ, ಪಾಲಿಮರ್ ನ್ಯಾನೋ ಕಾಂಪೋಸಿಟ್ ಫಿಲ್ಮ್ಸ್ ಫಾರ್ ಎನರ್ಜಿ ಹಾರ್ವೆಸ್ಟಿಂಗ್ ಅಂಡ್ ಸ್ಟೋರೇಜ್ ಅಪ್ಲಿಕೇಶನ್ಸ್. ಇವರು ಕಳೆದ 24 ವರ್ಷಗಳಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪಾಲಿಮರ್ ಅಧ್ಯಯನ ವಿಭಾಗದಲ್ಲಿ ಬೋಧನೆ ಮಾಡುತ್ತಿರುವ ಇವರು ಸುಮಾರು 6 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿಯನ್ನು ನೀಡಿದ್ದು, 3 ವಿದ್ಯಾರ್ಥಿಗಳಿಗೆ ಎಂಫಿಲ್ ಪದವಿಯನ್ನು ನೀಡಿದ್ದಾರೆ. ಪ್ರಸ್ತುತ 8 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. 89ಕ್ಕೂ ಅಧಿಕ ಅಂತಾರಾಷ್ಟ್ರೀಯ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಸುಮಾರು 89ಕ್ಕೂ ಅಧಿಕ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ವಿಚಾರ ಸಂಕಿರಣ ಹಾಗೂ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಸುಮಾರು 180ಕ್ಕೂ ಅಧಿಕ ಸಂಶೋಧನಾ ಲೇಖನಗಳನ್ನು ಪ್ರಚಾರಪಡಿಸಿದ್ದಾರೆ. ಶೈಕ್ಷಣಿಕ ಮತ್ತು ಸಂಶೋಧನಾ ವಿಷಯವಾಗಿ ದಕ್ಷಿಣ ಕೊರಿಯಾ, ಸಿಂಗಾಪುರ, ಮಲೇಷಿಯಾ, ಸಿಲೋನ್, ಸೌದಿ ಅರೇಬಿಯಾ ದೇಶಗಳಲ್ಲಿ ಸಂಶೋಧನಾ ಲೇಖನಗಳನ್ನು ಮಂಡಿಸಿರುತ್ತಾರೆ. ಇವರನ್ನು ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ರೇಡಿಯೋ ಮಾನಸ 89.6 FM ಮತ್ತು ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಇವರಿಗೆ ಪಾಲಿಮರ್ ಅಧ್ಯಯನ ಮಂಡಳಿ ಅಧ್ಯಕ್ಷರಾದ ಪ್ರೊಫೆಸರ್ ಟಿ ದೇಮಪ್ಪ ಅವರು ತಮ್ಮ ನಮಸ್ಕಾರಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ.
ಸರ್, ಮೊದಲನೇದಾಗಿ ಈ ಪಾಲಿಮರ್ ಅಧ್ಯಯನ ವಿಭಾಗ ಹೇಗೆ ಬೆಳೆದ್ಬಂತು ಅನ್ನೋದನ್ನ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ತಿಳಿಸ್ಕೊಡಿ.
ಪಾಲಿಮರ್ ಅಧ್ಯಯನ ವಿಭಾಗ ಇದು ಕರ್ನಾಟಕದಲ್ಲಿ ಯಾವ ವಿಶ್ವವಿದ್ಯಾನಿಲಯಗಳಲ್ಲೂ ಇಲ್ಲ. ಇದು ಒಂದು ವಿಶೇಷವಾದ ಅಧ್ಯಯನ ಮಂಡಳಿ ಅಥವಾ ಸ್ನಾತಕೋತ್ತರ ವಿಭಾಗ ಅಂತ ಹೇಳ್ಬೋದು, ಎಂಎಸ್ಸಿ ಪಾಲಿಮರ್ ಸೈನ್ಸ್. ಇದು 1992 ಮಂಡ್ಯ ಜಿಲ್ಲೆಯ ಕೊಮ್ಮೇರನಹಳ್ಳಿ ಎಂಬ ಒಂದು ಕುಗ್ರಾಮದಲ್ಲಿ ಇದನ್ನು ಪ್ರಾರಂಭಿಸಲಾಗುತ್ತೆ. ಆಗಿನ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಂ ಮಾದಯ್ಯನವರು, ಭಾರತದ ಆರ್ಥಿಕ ತಜ್ಞರು ಆದಂಥ ಅವರು ತಮ್ಮ ಮುಂದಾಲೋಚನೆಯನ್ನು ಇಟ್ಕೊಂಡು ಈ ವಿಶೇಷವಾದ ಕೋರ್ಸ್ಗಳನ್ನು ಅಥವಾ ಅಧ್ಯಯನ ವಿಭಾಗಗಳನ್ನು ಮಂಡ್ಯ ಜಿಲ್ಲೆಯಲ್ಲೇ ಸ್ಥಾಪಿಸಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಧ್ಯೇಯ ಧೋರಣೆ ಗಟ್ಟಿಯಾಗಿರುತ್ತೆ ಮತ್ತು ಅದು ಒಂದು ಸೂಕ್ತ ಅಂತ ಹೇಳ್ಬೋದು. ಅದು ಅವರ ಯೋಜನೆ ನಿಜವಾಗ್ಲೂ ಸಾರ್ಥಕ ಅಂತ ಹೇಳ್ಬೋದು. ಏನಕ್ಕೆ ಅದನ್ನು ಅಲ್ಲೇ ಸ್ಥಾಪಿಸಿದ್ರು ಅಂತ ಹೇಳಿದರೆ ಅದಕ್ಕೆ ಉದ್ದೇಶ ಇದೆ. ಅವರು ಆರ್ಥಿಕ ತಜ್ಞರಾಗಿರೋದ್ರಿಂದ ಅವ್ರಿಗೆ ಮುಂದಾಲೋಚನೆ ದೃಷ್ಟಿಯಲ್ಲಿ ಅವರು ಮಾಡಿದ್ದಾರೆ, ಅದರಿಂದ ತುಂಬ ಅನುಕೂಲ ಆಗಿದೆ. 1992 ಅದನ್ನು ಕೊಂಬೇರಿನಹಳ್ಳಿಯಲ್ಲಿ ಸ್ಥಾಪಿಸಿದಾಗ ಅಲ್ಲಿ ರಿಸೋರ್ಸ್ ಪರ್ಸನ್ಗಳು ಇರಲಿಲ್ಲ, ಯಾರು ಪಾಲಿಮರ್ ಅಧ್ಯಯನ ವಿಭಾಗದಲ್ಲಿ ಓದ್ದವರು ಯಾರು ಇರಲಿಲ್ಲ ಕರ್ನಾಟಕದಲ್ಲಿ. ಆಗ ಅದನ್ನು ಓಪನ್ ಮಾಡಿದಾಗ ಸ್ವಲ್ಪ ಚಾಲೆಂಜ್ಗಳಿದ್ದು ಸ್ವಲ್ಪ ಕಷ್ಟಪಡಬೇಕಾಗಿತ್ತು, ರಿಸೋರ್ಸ್ ಪರ್ಸನ್ಗಳು ಸಿಗ್ತಿರಲಿಲ್ಲ. ಹಾಗಾಗಿ ಆಗಿನ ಪಾಲಿಮರ್ ಅಧ್ಯಯನ ಮಂಡಳಿಯ ಅಧ್ಯಕ್ಷರಾಗಿ ಪ್ರೊಫೆಸರ್ ಆರ್ ಶಕುಂತಲಾ, ವಿಶ್ಲೇಷಣ ರಸಾಯನಶಾಸ್ತ್ರ ವಿಭಾಗ ಮನಸ ಗಂಗೋತ್ರಿ ಮೈಸೂರು ಅವರನ್ನ ಪ್ರಥಮ ಈ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಿದರು. ಅವರು ಇಲ್ಲಿಂದ ಹೋಗಿ ಪಾಠ ಮಾಡ್ತಾ ಇದ್ರು ಪ್ರೊಫೆಸರ್ ಆರ್ ಶಕುಂತಲ. ಆಗ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ತುಂಬ ಇಂಟೀರಿಯರ್, ವಿದ್ಯಾರ್ಥಿಗಳಿಗೂ ಹೋಗೋದಕ್ಕೂ ತುಂಬ ತೊಂದರೆ ಇತ್ತು. ಅಂಥ ಒಂದು ಜಾಗದಲ್ಲಿ ಇವರು ಅಲ್ಲಿ ಹೋಗಿ ಪಾಠ ಮಾಡ್ತಿದ್ರು. ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ನಮ್ಮ ಕರ್ನಾಟಕದಲ್ಲಿ ಯಾರು ಅದು ರಿಸೋರ್ಸ್ ಪರ್ಸನ್ಗಳು ಇಲ್ದಿದ್ದರಿಂದ ಆಂಧ್ರದ ಪ್ರೊಫೆಸರ್ ಆದ ಎ ವರದರಾಜಲು ಅಂತ ಹೇಳ್ಬಿಟ್ಟು ಪಾಲಿಮರ್ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು, ಪಾಲಿಮರ್ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಅನಂತಪುರ ಆಂಧ್ರ ಪ್ರದೇಶ, ಅಲ್ಲಿಂದ ಅವ್ರನ್ನ ಕರೆಸಿದ್ರು. ಆಮೇಲೆ ಇನ್ನೊಬ್ಬರು ಸಾಬು ಥಾಮಸ್ ಅಂತ ಹೇಳ್ಬಿಟ್ಟು, ಅವರು ಪಾಲಿಮರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗ, ಅವರು ಕೇರಳದ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆಗಿದ್ದಾರೆ. ಈಗಲೂ ಅವರು ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳು. ಅವರನ್ನು ಅಲ್ಲಿಂದ ಕರೆಸಿದ್ರು. ಅವರು ತುಂಬ ಒಳ್ಳೆ ರಿಸೋರ್ಸ್ ಪರ್ಸನ್ನು. ಅವರ ಸೈಟೇಷನ್ ಸುಮಾರು 90,000 ರೀಚ್ ಆಗ್ತಾ ಇದೆ. ಅಷ್ಟೊಂದು ಒಳ್ಳೆ ವರ್ಕ್ ಮಾಡಿದ್ದಾರೆ ಯಂಗ್ ಪ್ರೊಫೆಸರ್ ಕೂಡ. ಅವರನ್ನು ಅಂಥ ಒಬ್ಬ ರಿಸೋರ್ಸ್ ಪರ್ಸನ್ನು ಇಲ್ಲಿ ಕರೆದು ಪಾಠ ಮಾಡಿಸಿದ್ರು ಅಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು. ಬೇರೆ ರಾಜ್ಯಗಳಿಂದ ಕರೆಸಿ ಪಾಠ ಮಾಡಿದಿದೆಯಲ್ಲ, ನಿಜವಾಗ್ಲೂ ಅವ್ರಿಗೆ ಏನಂತ ಹೇಳ್ತೀವಿ ಅವ್ರ ಜವಾಬ್ದಾರಿ ಅಥವಾ ಕಮಿಟ್ಮೆಂಟ್ ಅಂತ ಏನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅದು ನಿಜವಾಗ್ಲೂ ಇತ್ತು. ಆ ವಯಸ್ಸಿನಲ್ಲಿ ರಿಟೈರ್ ಆಗೋ ವಯಸ್ಸಿನಲ್ಲೂ ಕೂಡ ಅವರು ಅಷ್ಟು ರಿಸೋರ್ಸ್ ಪರ್ಸನ್ಗಳನ್ನ ಕರೆಸಿ ಪಾಠ ಮಾಡಿಸ್ತಾ ಇದ್ರು. ಮತ್ತೆ ಇನ್ನೇನು ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದ ಬಿ ಎಸ್ ಶರೀಗರ ಅನ್ನೋರು ಕೂಡ, ಅವರು ಬೇಸಿಕಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ರು, ಅವರು ಸಂಶೋಧನೆಯನ್ನು ಪಿ ಎಚ್ ಡಿನಲ್ಲಿ ಮಾಡಿಸಿದ್ರು. ಹಾಗಾಗಿ ಅವ್ರನ್ನು ಕರೆದು ಇಲ್ಲಿ ಪಾಠ ಮಾಡಿಸ್ತಿದ್ರು. ಅದರ ಜೊತೆಗೆ ಇಲ್ಲೇ ಜೆ ಸಿ ಕಾಲೇಜಿನ ಪ್ರೊಫೆಸರ್ ಸಿದ್ದರಾಮಯ್ಯ, ಸಾರಿ ಅವರು ಇವತ್ತು ಇಲ್ಲ, ಅವರು ಒಂದು ಒಳ್ಳೆ ವರ್ಕ್ ಮಾಡಿದ್ದಾರೆ ಕರ್ನಾಟಕದಲ್ಲಿ, ಅವರನ್ನೂ ಅಲ್ಲಿ ಕರೆಸಿ ಪಾಠ ಮಾಡಿಸ್ತಾ ಇದ್ರು. ಅದರ ಜೊತೆಗೆ ಇನ್ನು ಕೆಲವರು ರಾಘವೇಂದ್ರ ಎಮ್ ಎಸ್ ಅಂತೇಳ್ಬಿಟ್ಟು, ಉಚ್ಚಯ್ಯ ಅಂತೇಳ್ಬಿಟ್ಟು, ಕೆ ಎಂ ನಾಗೇಂದ್ರ ಕುಮಾರ, ಇಲ್ಲಿಯ ವಿದ್ಯಾರ್ಥಿಗಳು ನಾವೇನು ಗೆಸ್ಟ್ ಫ್ಯಾಕಲ್ಟಿ ಅಂತ ಹೇಳ್ತೀವಿ ಆ ಥರ ಅವ್ರನ್ನ ಸಹಾಯದಿಂದ ಅವ್ರನ್ನಲ್ಲಿ ಪಾಠ ಮಾಡೋದಕ್ಕೆ ಒಪ್ಪಿಸ್ಕೊಂಡಿದ್ರು. ಆಮೇಲೆ ಇನ್ನೊಬ್ಬರು ಭೋಜನಾಯಕ್ ಅಂತೇಳ್ಬಿಟ್ಟು ಕುವೆಂಪು ವಿಶ್ವವಿದ್ಯಾನಿಲಯದ ಅಧ್ಯಾಪಕರಾಗಿದ್ದರು, ಅವರು ಬರ್ತಿದ್ರು. ನಮ್ಮಲ್ಲಿ ಆರ್ ಎಲ್ ಜಗದೀಶ್ ಅಂತ ಹೇಳಿದ್ರು, ಅವರು ಇದರಲ್ಲಿ ವರ್ಕ್ ಮಾಡ್ತಿದ್ರು ಯಾವುದು ಜೆ ಸಿ ಟೈರ್ಸಲ್ಲಿ, ಅವರು ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ನಮ್ಮ ಕಲ್ಲಿಗೆ ಅವರು, ಅವ್ರನ್ನ ಕರೆದು ಪಾಠ ಮಾಡಿಸಿದ್ರು. ಬೇರೆ ಬೇರೆ ದೇಶಗಳಿಂದ ರಾಜ್ಯಗಳಿಂದ ಸಾರಿ ರಾಜ್ಯಗಳಿಂದ ಕರೆದು ಪಾಠ ಮಾಡಿಸಿದ್ರು. ಆಮೇಲೆ ಅದಾದ ನಂತರ ಪ್ರೊಫೆಸರ್ ಸಯ್ಯದ್ ಅಖಿಲ್ ಅಹಮದ್ ಅವರು ಕೂಡ ಏನು ಮಹಾಮಂಡಳಿಯ ಅಧ್ಯಕ್ಷರಾದರು. ಅವರೂ ತುಂಬ ಏನು ಅದರ ಬಗ್ಗೆ ಕಾಳಜಿ ಇದ್ದಂಥವರು ಏನು ಮಾಡಿದರು. ನೆಕ್ಸ್ಟು ಅದು 1992-93 ಓಪನ್ ಆಗಿದ್ದು 1996 ಮಂಡ್ಯ ಜಿಲ್ಲೆ ಹತ್ತಿರ ಇರತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾ ತೂಬಿನಕೆರೆ ಅಲ್ಲಿಗೆ ಬಂತು. ಅದು ಮೈಸೂರು ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಸಮೀಪವಾಗಿದೆ, ಹಾಗಾಗಿ ಅಲ್ಲಿಗೆ ಬಂತು 1996. ಅಲ್ಲಿ ಆಗ ಬಂದಾಗ ಅಲ್ಲಿ 100 ಎಕರೆಯನ್ನು ಮಂಡ್ಯ ಜಿಲ್ಲೆಯ ಎಮ್ ಎಲ್ ಎ ಆಗಿದ್ದಂಥ ಟಿ ಚೌಡಯ್ಯವನವರು 100 ಎಕರೆ ಜಮೀನನ್ನು ಅದನ್ನು ಉಚಿತವಾಗಿ ಅಂತ ಹೇಳ್ಬೋದು, ಆದರೆ ಉಚಿತವಾಗಿ ಅನ್ನೋದಕ್ಕಿಂತ 1 ರೂಪಾಯಿ 1 ಎಕರೆಯಂತೆ 100 ಎಕರೆ ಅಥವಾ 90 ಎಕರೆ ಇರ್ಬೋದು ಅಷ್ಟನ್ನು ಕೊಡಿಸಿಕೊಟ್ರು. ಒಂದು ಸಿಬ್ಬಂದಿಗೆ ವಾಹನವನ್ನು ಕೊಡಿಸಿಕೊಟ್ರು, ಯಾಕಂದರೆ ಇಲ್ಲಿ ಓಡಾಡೋದಕ್ಕೆ ತೊಂದರೆ, ಆಗ ಬಸ್ಸಿನ ತುಂಬ ತೊಂದರೆ ಇತ್ತು, ವ್ಯಾನ್ಗಳಲ್ಲಿ ಓಡಾಡಬೇಕಾಯಿತು, ಟೈಮ್ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಆ ವ್ಯಾನ್ಗಳು ಜನ ತುಂಬೋವರೆಗೂ ಅವರು ಅದನ್ನು ಕಳಿಸ್ತಾ ಆಗ್ತಿರಲಿಲ್ಲ, ಸಾಕಾಗಿ ಹೋಗೋದು. ಪ್ರಿಪ್ರೇಷನ್ ನಾವು ಮಾಡ್ಕೊಂಡು ಹೋಗಿದ್ದೂ ಕೂಡ ಏನು ವಾಹನ ನಡೆಸಿದ್ರಲ್ಲ ಟೆಂಪೋಗಳು, ಅವರು ಮಾಡೋ ಕಿರುಕುಳಕ್ಕೆ ತುಂಬ, ಅವ್ರು ಎಲ್ಲಿ ಕೈ ಅಂತಾರೋ ಅಲ್ಲೇ ನಿಲ್ಲಿಸೋರು, ಜನ ಆಗಲಿಲ್ಲ ಅಂದರೆ ಅವರು ಹೋಗ್ತಾನೆ ಇರಲಿಲ್ಲ. ಹಾಗಾಗಿ ಓದಿದ್ದೆಲ್ಲ ಮರ್ತೋಗೋದು ಅಂಥ ಸನ್ನಿವೇಶದಲ್ಲಿತ್ತು, ಅಷ್ಟೊಂದು ಇದನ್ನು ಮಾಡ್ತಾ. ಆಮೇಲೆ ಅಲ್ಲಿ ಅಡೆಕ್ವೆಟ್ ಲೈಬ್ರರಿ ಇರಲಿಲ್ಲ, ಪಾಲಿಮರ್ ಬುಕ್ಗಳು ಕಾಸ್ಟ್ಲಿ ಆಗಿರೋದ್ರಿಂದ ಸರಿಯಾದ ಲೈಬ್ರರಿ ಇರಲಿಲ್ಲ, ಇಂಟರ್ನೆಟ್ಟು ಕಂಪ್ಯೂಟರ್ಸು ಮೊದಲೇ ಇರಲಿಲ್ಲ, ಹಾಗಾಗಿ ಚಾಲೆಂಜಿಂಗ್ ಇತ್ತು ತುಂಬ ಹೊಸದಾಗಿ ಸೇರಿಕೊಂಡ ಶಿಕ್ಷಕರಿಗೆ. ಆಮೇಲೆ 1999 ಪರ್ಮನೆಂಟ್ ಫ್ಯಾಕಲ್ಟಿನ ಅಲ್ಲಿ ತುಂಬಿದರು. ಆಗ ಕುಲಪತಿಗಳಾಗಿದ್ದ ಪ್ರೊಫೆಸರ್ ಎಸ್ ಎನ್ ಹೆಗ್ಡೆಯವರು ಅಲ್ಲಿಗೆ ಪರ್ಮನೆಂಟ್ ಫ್ಯಾಕಲ್ಟಿಯನ್ನು ಬೋಧಕ ಸಿಬ್ಬಂದಿ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ಅಲ್ಲಿ ಕೊಟ್ಟರು. ಅದರಲ್ಲಿ ನಾವು ಅಪಾಯಿಂಟ್ ಆದ್ವಿ. ಅದರಲ್ಲಿ ಮೊದಲನೆಯವರಾಗಿ ನಮ್ಮ ವಿಭಾಗದ ಮುಖ್ಯಸ್ಥರಾಗಿ ಪ್ರೊಫೆಸರ್ ಕೆ ಶೇಷಪ್ಪರಯ್ಯ ಅಂತ ಹೇಳ್ಬಿಟ್ಟು ಅವರು ಪ್ರವಾಚಕರು, ಆಗ ರೀಡರ್ ಅಂತ ಇತ್ತು, ಈಗಂತರ ಅಸಿಸ್ಟೆಂಟ್ ಪ್ರೊಫೆಸರು ಅಸೋಸಿಯೇಟು ಥರ ಇರಲಿಲ್ಲ, ರೀಡರ್ ಆಗಿ ಇದಾಯಿತು. ನಾವೆಲ್ಲ ಲೆಕ್ಚರರ್ಗಳು ಅಥವಾ ಉಪನ್ಯಾಸಕರು ಅಂತೇಳ್ಬಿಟ್ಟು ಆರ್ ಎಲ್ ಜಗದೀಶು ಮತ್ತು ನಾನು ಮೂರನೇ ಅವರು. ಇನ್ನು ನಾವಾಗ 2-3 ವರ್ಷ ಆದ ನಂತರ ಇನ್ನೊಬ್ಬರನ್ನ ನೇಮಿಸಿದರು, ಜಿ ಕೆ ನಾಗರಾಜ್ ಅಂತೇಳ್ಬಿಟ್ಟು. ಅಲ್ಲಿ 5 ವಿಭಾಗಗಳಿದ್ದಾವೆ, ಆಗಲೇ ಮನೋಹರ್ ಅವರು ಅದರ ಬಗ್ಗೆ ಹೇಳಿರ್ಬೋದು. 5 ವಿಭಾಗದಲ್ಲಿ ನಮ್ಮ ವಿಭಾಗದಿಂದ 3 ಜನನೂ PhD ಇಟ್ಕೊಂಡು ಹೋದವರು, ಅಂದರೆ ನಮ್ಮ ವಿಭಾಗದವರು ಮಾತ್ರ ಫುಲ್ ಫ್ಲೆಡ್ಜ್ಡ್ ಹೈ ಕ್ವಾಲಿಫಿಕೇಶನ್ ಇಟ್ಕೊಂಡೋದವರು ನಮ್ಮ ಪಾಲಿಮರ್ ವಿಜ್ಞಾನವೂ ಇದು. ಆ ನಂತರ ಅವರು NET ಇಟ್ಕೊಂಡು ಆಮೇಲೆ PhD ಮಾಡಿಕೊಂಡ್ರು, ಹಾಗೆ ಅದೊಂದು ವಿಶೇಷ. 3 ಜನನೂ ನಾವು PhD ಇಟ್ಕೊಂಡು ಹೋಗಿದ್ವಿ. ಆಮೇಲೆ ನಾವು ಅದೇ ಇದನ್ನೇ ನಾವು ಮುಂದುವರಿಸಿದ್ವಿ, ಹೊರಗಡೆ ಅವ್ರನ್ನ ಪ್ರಾಕ್ಟಿಕಲ್ಲಿ ಕರೆದು ಥೇರಿನೆಲ್ಲ ನಾವೇ ಮಾಡ್ತಿದ್ವಿ, ಥಿಯರಿ ಕ್ಲಾಸ್ಗಳೆಲ್ಲ ನಾವೇ ಓದ್ಕೊಂಡು ಮಾಡ್ತಿದ್ವಿ. ಯಾಕಂದರೆ ಬೇಸಿಕಲಿ ಕೆಮಿಸ್ಟ್ರಿ ಆಗಿದ್ರೆ ನಮಗೇನು ಕಷ್ಟ ಆಗ್ತಿರಲಿಲ್ಲ. ಪ್ರಾಕ್ಟಿಕಲ್ಸ್ಗೆ ಎಕ್ಸ್ಟರ್ನಲ್ ಅಂತ ಇತ್ತು, ಅವಾಗ ಎಕ್ಸ್ಟರ್ನಲ್ ಕರೆಸಲೇಬೇಕಾಗಿತ್ತು. ನಾವು ಅವ್ರನ್ನೇ ಎಕ್ಸ್ಪರ್ಟ್ಸ್ನ ಅವ್ರನ್ನೇ ಕರೆಸ್ತಿದ್ವಿ ಎಕ್ಸಾಮಿನೇಷನ್ಗೆ. ಈ ಥರ ನಾವು ಮುಂದೆ ಮಾಡ್ಕೊಂಡೋದ್ವಿ. ನೆಕ್ಸ್ಟು 2016 ಕೆ ಶೇಷಪ್ಪರಯ್ಯ ಅವರು ಮುಖ್ಯಸ್ಥರಾಗಿದ್ದರು, ಅವರು ನಿವೃತ್ತಿ ಹೊಂದಿದರು. ಅದಾದ ನಂತರ ಆರ್ ಎಲ್ ಜಗದೀಶ್ ಅವರು 2016 2022 ಆಗಸ್ಟ್ವರೆಗೂ ಅವರು ಮುಂದುವರೆದರು. ಸೆಪ್ಟೆಂಬರ್ 2022 ನಾನು ಈಗ ಮುಖ್ಯಸ್ಥನಾಗಿ ಕೆಲಸ ಮಾಡ್ತೇನೆ. ಇದು ನಡೆದು ಬಂದ ದಾರಿ.
ಬಹಳ ಸಂತೋಷ ಆಯ್ತು ಸರ್, ನಿಮ್ಮ ವಿಭಾಗ ಹೇಗೆ ಇಷ್ಟು ಈ ಮಟ್ಟಿಗೆ ಬೆಳೆದಿದೆ ಅಂತ ತಿಳ್ಕೊಂಡು. ಸರ್, ನಿಮ್ಮ ಈ ಅಧ್ಯಯನ ವಿಭಾಗ ಏನಿದೆ, ಇದರಲ್ಲಿ ಏನೆಲ್ಲ ಪ್ರಾಮುಖ್ಯತೆಗಳಿದೆ ಮತ್ತು ಈ ವಿಭಾಗದ ಉಪಯೋಗಗಳೇನಿದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತೀರಾ?
ಓಕೆ, ಈಗ ಪ್ರಾಮುಖ್ಯತೆ ಅಂದ್ರೆ ನಮ್ಮ ಅಧ್ಯಯನ ಮಂಡಳಿ ಒಟ್ಟಾರೆ ಪಾಲಿಮರ್ ಅಲ್ಲ. ನೀವು ಕೇಳ್ತಿರೋದು ನಮ್ಮ ವಿಭಾಗದ ಪ್ರಾಮುಖ್ಯತೆ ಹೇಳುವುದಾದರೆ, ಪಾಲಿಮರ್ ವಿಜ್ಞಾನ ವಿಭಾಗದ ಅಂದರೆ ಜನರಲ್ ಆಗಿ ಹೇಳಿದ್ರೆ ಅದನ್ನು ಹೇಳೋದು ತುಂಬ ಟೈಮ್ ಬೇಕಾಗುತ್ತೆ, ತುಂಬ ಎಲಾಬರೇಷನ್ನು ತುಂಬ ವಿಸ್ತಾರವಾಗಿ ಹೇಳಬೇಕಾಗುತ್ತೆ. ನಮ್ಮ ವಿಭಾಗದನ್ನು ಬೇಕಿದ್ರೆ ಹೇಳೋದಕ್ಕೆ ನಾನು ಇದು ಮಾಡ್ತೇನೆ. ನಮ್ಮ ವಿಭಾಗದ ಪ್ರಾಮುಖ್ಯತೆ ಮತ್ತು ಉಪಯೋಗಗಳಂದರೆ, ನಮ್ಮಲ್ಲಿ ಸ್ವಾವಲಂಬನೆ ಅಥವಾ ಸ್ವಯೋದ್ಯೋಗ ನಿರೀಕ್ಷೆ ಮಾಡ್ಬೋದು. ಬೇರೆ ಎಲ್ಲ ಕೋರ್ಸ್ಗಳಿಗಿಂತ ನಮ್ಮ ವಿಭಾಗದಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತೇನಿದೆ ಅದು ಎಲ್ಲ ಸಬ್ಜೆಕ್ಟ್ಗೂ ಹೋಲಿಸಿದ್ರು, ನಾನು ಓಪನ್ ಆಗಿ ಹೇಳ್ತೀನಿ ಅದು ನಿಜ ಕೂಡ, ಎಲ್ಲ ಸಬ್ಜೆಕ್ಟ್ಗೂ ಹೋಲಿಸಿದ್ರು ಕೆಮಿಸ್ಟ್ರಿ ಫಿಸಿಕ್ಸು ಮ್ಯಾಥಮೆಟಿಕ್ಸು ರಾಯಲ್ ಸಬ್ಜೆಕ್ಟ್ ಆಗಿದ್ದಾವೆ. ಬಟ್ ಈ ಸಬ್ಜೆಕ್ಟನ್ನು ನಾನು ಹೇಳ್ತಿದ್ದೀನಿ ಅಂದರೆ ಸುಲಭವಾಗಿ ಮತ್ತು ಸ್ವಯಂ ಉದ್ಯೋಗಕ್ಕೆ ತುಂಬ ಒಳ್ಳೆಯ ಕೋರ್ಸ್ ಅಂತ ಹೇಳ್ತೀನಿ, ನಂಬರ್ 1. ಆಮೇಲೆ ವಿಪುಲವಾದ ಉದ್ಯೋಗ ಅವಕಾಶಗಳಿದ್ದಾವೆ. ನಿಮ್ಮ ಕೆಮಿಸ್ಟ್ರಿ ಫಿಸಿಕ್ಸು ಮ್ಯಾಥಮೆಟಿಕ್ಸು ಬೇರೆ ಏನು ಸಬ್ಜೆಕ್ಟ್ ಇದ್ದಾವೆ ಅದೆಲ್ಲಕ್ಕಿಂತ ವಿಪುಲವಾದ ಉದ್ಯೋಗ ಅವಕಾಶಗಳಿದ್ದಾವೆ, ಇದರ ಪ್ರಾಮುಖ್ಯತೆ. ನೀವೇ ಬೇಕಿದ್ರೆ ನೋಡ್ಬೋದು ಇಂಡಸ್ಟ್ರಿಗಳನ್ನ, ಒಂದು ಸಣ್ಣ ಒಂದು ತಾಲೂಕಿದ್ರೂ ಕೂಡ ಅಥವಾ ಮೈಸೂರಿನಲ್ಲೇ ನೀವು ಒಂದು ಸರ್ಚ್ ಟರ್ಮ್ ನೋಡಿದ್ರೆ ಇಂಟರ್ನೆಟ್ಟಲ್ಲಿ ನೋಡಿದ್ರೆ ಪಾಲಿಮರ್ ಇಂಡಸ್ಟ್ರೀಸ್ ಇನ್ ಆ್ಯಂಡ್ ಅರೌಂಡ್ ಮೈಸೂರು ಅಂತ ಕೊಟ್ಟರೆ ಸುಮಾರು ಬರ್ತವೆ. ಅದೇ ನೀವು ಕೆಮಿಸ್ಟ್ರಿಗೆ ರಿಲೇಟೆಡ್ ಇಂಡಸ್ಟ್ರಿಗಳು ಫಿಸಿಕ್ಸ್ ರಿಲೇಟೆಡ್ ಇಂಡಸ್ಟ್ರಿಗಳು ನಿಮ್ಗೆ ಅಷ್ಟು ಸಿಕ್ಕಲ್ಲ, ಎಲ್ಲಿ ಹೆಜ್ಜೆಜ್ಜೆಗೂ ಸಂಸಂದಿಗಳಲ್ಲೂ ಸಿಗ್ತಿರ್ತವೆ, ಅಷ್ಟೊಂದು ವಿಪುಲವಾದ ಅವಕಾಶಗಳಿದ್ದಾವೆ. ಆಮೇಲೆ ನಮ್ಮಲ್ಲಿ ಇದೇನು ಡಿಗ್ರಿ ಮುಗಿಸ್ಕೊಂಡು ಹೋದವರು ಯಾರೋ ಅನ್ಎಂಪ್ಲಾಯ್ಮೆಂಟ್ಗಳಿಲ್ಲ, ಎಲ್ಲರಿಗೂ ಕೆಲಸ ಸಿಗುತ್ತೆ. ಈಗಲೂ ಕೂಡ ನಮ್ಮಲ್ಲಿ ಒಂದು 7-8 ಜನ ಹುಡುಗರು ಬೇಕು ಅಂತಾರೆ, ನಮ್ಮಲ್ಲಿ ಸ್ಟೂಡೆಂಟ್ಸ್ಗಳೇ ಇಲ್ಲ, ಅಷ್ಟೊಂದು ಉದ್ಯೋಗ, ಇದೊಂದು ಪ್ರಾಮುಖ್ಯತೆ. ಆಮೇಲೆ ಇನ್ನೇನು ಹೇಳ್ಬೋದು ಅಂತ ಹೇಳಿದ್ರೆ, ಸಣ್ಣ ಅತಿ ಸಣ್ಣ ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸಬಹುದು. ನಾವು ಈ ಕೋರ್ಸ್ನ ಮಾಡಿದ್ರೆ ನಾವು ಕೆಲಸಕ್ಕಾಗಿ ನಾವು ಬೆಗ್ ಮಾಡಬೇಕಾಗಿಲ್ಲ, ಯಾವ ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಅವನು ಕೂಡ ವರ್ಷಕ್ಕೆ 500-1,000 ರೂಪಾಯಿ ಜಾಸ್ತಿ ಮಾಡ್ತಾನೆ, ಅವನ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಹೋಗಿ ಉದ್ಯೋಗಕ್ಕಾಗಿ ನಾವು ಇನ್ನೊಬ್ಬರನ್ನ ಕೈ ಚಾಚೋದು ಬೇಕಾಗಲ್ಲ, ನಾವೇ ಉದ್ಯೋಗನ ಸೃಷ್ಟಿಸ್ಬೋದು, ನಾವೇ ಉದ್ಯೋಗನ ಆಫರ್ ಮಾಡ್ಬೋದು. ಆ ಥರ ಒಂದು ಒಳ್ಳೆಯ ಕೋರ್ಸ್ ಇದು. ಇದು ಬಹುಮುಖ್ಯವಾದ ವಿಶೇಷವಾದ ಕೋರ್ಸ್ ಅಂತ ಹೇಳೋದಕ್ಕೆ ನಾನು ಅದಕ್ಕೆ ಇಷ್ಟಪಡ್ತೀನಿ. ಸ್ವಯಂ ಉದ್ಯೋಗಕ್ಕೆ ತುಂಬ ಒಳ್ಳೆ ಕೋರ್ಸ್ಗಳು. ಆಮೇಲೆ ಉದ್ಯೋಗಾವಕಾಶಗಳು, ಫಾರ್ಮಸಿ ಇಂಡಸ್ಟ್ರಿ ಇದೆ, ಔಷಧಿ ಏನು ಕೈಗಾರಿಕೆಗಳಲ್ಲಿ ಪ್ಯಾಕೇಜಿಂಗ್ ಫಿಲ್ಮ್ ಇರ್ಬೋದು, ಮಾತ್ರೆಗಳ ಏನು ಮಾಡ್ತಾರಲ್ಲ ಪ್ಯಾಕಿಂಗ್ ಮಾಡೋದಿರ್ಬೋದು, ಅಥವಾ ಏನು ಡ್ರಗ್ನೇ ಸಿಂಥೆಸಿಸ್ ಮಾಡೋದಿರ್ಬೋದು, ಅದೆಲ್ಲಕ್ಕೂ ಹೋಗ್ತದೆ. ಆಮೇಲೆ ಇನ್ನೂ ಒಂದು ಏನು ಅಂತಂದರೆ, ಗ್ರಾಮೀಣ ಕೈಗಾರಿಕೆಗಳು ಅವು ನಶಿಸೋಗಿದ್ದಾವೆ ಈಗ, ಅವನ್ನು ಮತ್ತೆ ರಿಹ್ಯಾಬಿಟೇಷನ್ ಮಾಡ್ಬೋದು. ಆಮೇಲೆ ಗುಡಿ ಕೈಗಾರಿಕೆಗಳು ಅಂತಾರೆ, ಕುಲಕಸಬುಗಳು ಅವರವ್ರ ಒಂದು ಕಲಸು ಹಗ್ಗ ಮಾಡೋರಿರ್ಬೋದು, ಚರ್ಮ ಆದ ಮಾಡೋನಿರ್ಬೋದು, ಆ ತರದ ಅಗ್ರಿಕಲ್ಚರ್ ಅಲ್ಲಿರ್ತಕ್ಕಂತ ರೈತನಿಗಿರ್ಬೇಕಂತ ಏನು ಅವುಗಳು ಏನು ವ್ಯವಸಾಯ ಉತ್ಪನ್ನಗಳಿರ್ಬೋದು ಇವನ್ನೆಲ್ಲವನ್ನು ಪಾಲಿಮರ್ ವಿಜ್ಞಾನದಿಂದ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಕುಶಲ ಕೈಗಾರಿಕೆಗಳು, ಲೇಡೀಸ್ಗೆ ಕೆಲವು ಸಣ್ಣ ಸಣ್ಣ ಪುಟ್ಟುಗಳು ಕೆಲಸ ಕಾರ್ಯಗಳನ್ನ ಅವುಗಳು ಮಾಡೋದಕ್ಕೆ ಇದು ಒಳ್ಳೆಯ ಕೋರ್ಸು. ಆಮೇಲೆ ಇನ್ನೂ ಒಂದು ಹೇಳೋದಾದ್ರೆ ಪೇಂಟ್ಸು, ಬಣ್ಣಗಳು ಅಂತ ಹೇಳ್ತೀವಿ, ಆಮೇಲೆ ರಾಳಗಳು ಅಂತ ಹೇಳ್ತೀವಿ, ಕೋಟಿಂಗ್ಸ್, ಲೇಪನಗಳು, ಇವೆಲ್ಲವೂ ಪಾಲಿಮರ್ನಲ್ಲೇ ಬರ್ತಕ್ಕಂಥದ್ದು. ಜೀವರಾಸಾಯನಿಕ ನೈಸರ್ಗಿಕವಾಗಿರ್ತಕ್ಕಂಥ ಆರೋಗ್ಯಕ್ಕೆ ದುಷ್ಪರಿಣಾಮ ಮಾಡಿದಂಥದ್ದು. ಈಗ ನಾವು ಮೊದಲನೇ ಪೇಂಟ್ಸ್ ನೀವು ಇದನ್ನು ಮಾಡಿದ್ರೆ ತಲೆನೋವು ಬರ್ತಿತ್ತು. ಪೇಂಟ್ ಮಾಡಿದ್ರೆ ನೀವು ಏನಾದ್ರು ಇದ್ರೆ ಇವನ್ ಕಿಟಕಿ ಬಾಗಿಲೆಲ್ಲ ಓಪನ್ ಮಾಡಿನೋ ನೀವು ಒಳಗಡೆ ಹೋದ್ರೆ ತಲೆನೋವು ಬರ್ತಿದ್ದೆ, ಯಾಕಂದ್ರೆ ಅಲ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ಗಳನ್ನ ಯೂಸ್ ಮಾಡ್ತಿದ್ರು. ಇವತ್ತು ಪಾಲಿಮರ್ ಹಂಗಲ್ಲ, ವಾಟರ್ ಬಾರ್ನ್ ಪಾಲಿಮರ್, ಎಮಲ್ಷನ್ ಪಾಲಿಮರ್, ಟ್ರ್ಯಾಕ್ಟರ್ ಪೇಂಟ್ಸ್ ಅವೆಲ್ಲ ನೋಡ್ತಿರಲ್ಲ, ಏನು ಅನ್ಸಲ್ಲ, ನೀವು ವಾಶ್ ಮಾಡಿಬಿಡ್ಬೋದು ವಾಟರ್ನಲ್ಲೇ, ಎಲ್ಲ ವಾಟರ್ ಪೇಂಟ್. ಹಾಗಾಗಿ ಆಮೇಲೆ ಆಗ ಕ್ಯಾನ್ಸರಸ್ ಬರ್ತಿತ್ತು, ಯಾವುದಕ್ಕೆ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಯೂಸ್ ಮಾಡೋದ್ರಿಂದ. ಎಲ್ಲ ನೀವು ನೋಡಿಬೇಕಾದ್ರೆ ಸರ್ವೆ ಮಾಡಿದ್ರೆ ಪೇಂಟ್ಸ್ನವರೆಲ್ಲರಿಗೆಲ್ಲ ಪೇಂಟ್ಸ್ ಮಾಡೋರು ಪೆಂಡೆಸ್ಟ್ರಿಯವ್ರಿಗೆ ಕ್ಯಾನ್ಸರ್ ಅಂತೂ ಕಟ್ಟಿಟ್ಟು ಬುತ್ತಿ, ಅಥವಾ ಉಸಿರಾಟದ ತೊಂದರೆಗಳಿರ್ತಕ್ಕಂಥ ಕಾಯಿಲೆಗಳು ಸರ್ವೆ ಸಾಮಾನ್ಯ. ಬಟ್ ಪಾಲಿಮರಲ್ಲಿ ಹಂಗಾಗಲ್ಲ, ಅದೊಂದು ತುಂಬ ಉಪಯೋಗವಾದಂಥದ್ದು. ಮತ್ತು ವಾಟರ್ ಬಾರ್ನ್ ಪೇಂಟ್ ಅಂತ ಹೇಳಿಬಿಟ್ಟು ಅವೆಲ್ಲ ರಾಸಾಯನಿಕ ಮುಕ್ತಗಳು. ಆಮೇಲೆ ನನ್ನದೇ ಒಂದು ಫೀಲ್ಡ್ ಹೇಳಿದ್ನಲ್ಲ, ವಿದ್ಯುತ್ ಉತ್ಪಾದನೆ ಮತ್ತು ಸಂರಕ್ಷಣೆ. ಈಗ ನೀವು ಯಾವುದೇ ವಿದ್ಯುತ್ ನೀವು ತಗೋಬೇಕಂದ್ರೆ ಪಾಲಿಮರ್ ಇಲ್ಲದಲ್ಲಿ ನೀವು ವಿದ್ಯುತ್ತನ್ನು ಪಡೆಯೋಕ್ಕಾಗಲ್ಲ. ನೋಡಿ, ಇದ್ರ ಮೇಲೆ ಕೇಬಲ್ ಇದೆ, ಇಲ್ಲ ನೀವು ಎಲೆಕ್ಟ್ರಿಸಿಟಿನ ಇಲ್ಲಿ ಮುಟ್ಟಕ್ಕಾಗ್ತಿರಲಿಲ್ಲ, ಇದನ್ನು ಮುಟ್ಟಕ್ಕಾಗ್ತಿರಲಿಲ್ಲ, ಅಥವಾ ಏನಾದ್ರು ಜಾಯಿಂಟ್ ಮಾಡಿದ್ರೆ ಸರ್ಕ್ಯೂಟ್ ಏನು ಇದಾಗ್ಬಿಟ್ಟು ಹೊರಟೋಗ್ಬಿಡೋದು. ಹಾಗಾಗಿ ನಿಮಗೆ ಪಾಲಿಮರ್, ಯಾವುದೇ ಒಂದು ವಿದ್ಯುತ್ತನ್ನು ನೀವು ಉಪಯೋಗಿಸ್ಬೇಕಾದ್ರೆ ಪಾಲಿಮರಿಕ್ ಮೆಟೀರಿಯಲ್ ಬೇಕು. ಆಮೇಲೆ ಪಾಲಿಮರ್ ಅಯಾನುಗಳನ್ನ ಸಪ್ರೇಟ್ ಮಾಡಿದ್ರೆ ನಿಮ್ಗೆ ವಿದ್ಯುತ್ ಬರೋದು, ಎರಡನ್ನ ಸೇರಿಸಿದ್ರೆ ಹೋಯ್ತದು. ಹಾಗೆ ನೀವು ಸಪರೇಷನ್ ನೀವು ಎಷ್ಟೇ ವರ್ಷದಿಂದ ಹೋದರೂ ಕೂಡ ಏನು ಅಲ್ಲಿಂದ ಪ್ರಾಚೀನ ಕಾಲದಿಂದ ವಿದ್ಯುತ್ ಏನಾರು ಮಾಡಿದ್ರೆ ಚಾರ್ಜ್ಗಳು ಸಪರೇಷನ್ ಮಾಡೋದಕ್ಕೆ ಬೇಕು ಅಂದರೆ ಪಾಲಿಮರ್ ಅಲ್ಲಿಂದಲೂ ಯೂಸ್ ಮಾಡಿದ್ರೆ, ಈವನ್ ಗ್ಲಾಸಿಂದ ಹಿಡಿದು ಕೂಡ. ಹಾಗಾಗಿ ಯಾವುದೇ ವಿದ್ಯುತ್ತನ್ನು ನೀವು ಉಪಯೋಗಿಸ್ಬೇಕಾದ್ರೆ ಪಾಲಿಮರ್ ಬೇಕೇ ಬೇಕು. ನಾವೇನು ಮಾಡ್ತಿದ್ವಿ ಅಂದರೆ ಲೈಟಿಂದನೇ ನಾವು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತೀವಿ ಮತ್ತು ಸ್ಟೋರೇಜ್ ಮಾಡ್ತೀವಿ. ಪಾಲಿಮರ್ ಇರಲಿಲ್ಲ ಅಂದರೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ಸ್, ಪಾಲಿಮರ್ಸ್ ಆಲ್ ಅವರ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ಸ್, ಆ ಡೈಎಲೆಕ್ಟ್ರಿಕ್ ಪ್ರಾಪರ್ಟಿ ಇರೋದ್ರಿಂದಲೇ ನೀವು ಚಾರ್ಜನ್ನು ಬೇಕಾದಾಗ ಸ್ಟೋರ್ ಮಾಡಿ ಬೇಕಾದಾಗ ಉಪಯೋಗಿಸ್ಬೋದು. ಇಲ್ಲಾಂದರೆ ನೀವು ಯಾವಾಗ ಯೂಸ್ ಮಾಡ್ಬೋದು, ಸ್ಟೋರ್ ಮಾಡೋಕ್ಕೆ ಬರ್ತಿರಲಿಲ್ಲ ಇಲ್ಲಾಂದರೆ, ಅದು ಒಂದು ಉಪಯೋಗ. ಆಮೇಲೆ ಇನ್ನೊಂದು ಸಂರಕ್ಷಣೆ, ರೀಸೈಕ್ಲಿಂಗು. ಈಗ ನೀವೇನು ಕೆಮಿಸ್ಟ್ರಿ ಯಾಕೆ ಉಪಯೋಗಿಸ್ತಾ ಇದೀವಿ, ನಾವು ಈಸಿಯೆಸ್ಟ್ ಸಬ್ಜೆಕ್ಟ್ ಇದು ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಅಥವಾ ಇಂಡಸ್ಟ್ರಿಯಲಿಸ್ಟ್ ಆಗೋದಕ್ಕೆ ಕೆಲಸ ಕೊಡಬೇಕು, ನಾವು ಕೆಲಸ ಬೆಗ್ಗೆ ಮಾಡೋದಕ್ಕಿಂತ ಕೆಲಸ ಕೊಡೋ ಥರ ಆಗಬೇಕು ಅಂದರೆ ನೀವು ಕೆಮಿಕಲ್ಸ್ನ, ಹೊಸ ಕೆಮಿಕಲ್ಸ್ನ ನೀವು ಏನು ಪರ್ಚೇಸ್ ಮಾಡಬೇಕಾಗಿಲ್ಲ ದುಡ್ಡು ಕೊಟ್ಟು, ಇರೋ ವೇಸ್ಟ್ ಪ್ಲಾಸ್ಟಿಕ್ಸ್ನ ಎಲ್ಲ ತೊಗೊಂಬಂದು ಮತ್ತೆ ನೀವು ರಿಸೈಕಲ್ ಮಾಡ್ಬೋದು. ಆಮೇಲೆ ಎರಡು ಪಾಲಿಮರ್ಗಳು ನೀವು ಎರಡು ಮಿಕ್ಸ್ ಮಾಡಿದ್ರೆ ನಿಮ್ಗೆ ಹೊಸ ಪಾಲಿಮರೇ ಬರುತ್ತೆ, ಪಾಲಿಮರ್ ಹೊಸ ಪ್ರಾಡಕ್ಟ್. ಇನ್ನು ಪಾಲಿಮರ್ ರಿಯಾಕ್ಷನ್ ಬೇಕಿಲ್ಲ, ಅದಕ್ಕೇನು ಹೆಚ್ಚು ನಾಲೆಡ್ಜ್ ಬೇಕಿಲ್ಲ, ಸ್ಕಿಲ್ ಇದ್ದರೆ ಸಾಕಷ್ಟೆ. ಈ ಕೆಮಿಸ್ಟ್ರಿ ಹಂಗೆ ತುಂಬ ಡೆಪ್ತು, ಅದು ಕೆಮಿಸ್ಟ್ರಿ, ನಮ್ಮ ಪಾಲಿಮರ್ ಹಂಗಲ್ಲ, ಸೂಪರ್ಫಿಷಿಯಲ್ ಇದು. ಆಮೇಲೆ ಇದು ಟೆಕ್ನಾಲಜಿ, ಇದು ಬೇಸಿಕ್ ಸೈನ್ಸ್ ಅಲ್ಲ. ಬೇಸಿಕ್ ಸೈನ್ಸ್ ಇಂಪ್ರೂವ್ ಆದಾಗಲೇ ನಿಮಗೆ ಟೆಕ್ನಾಲಜಿ ಬರೋದು. ಟೆಕ್ನಾಲಜಿ ಯಾವಾಗಿದ್ರೂ ಡೈರೆಕ್ಟ್ಲಿ ರೀಚ್ ಟು ದಿ ಸೊಸೈಟಿ, ಸೊಸೈಟಿಗೆ ಅಥವಾ ಜನಗಳಿಗೆ, ಕಸ್ಟಮರ್ಸ್ಗೆ ನೇರವಾಗಿ ನಮ್ಮ ವಸ್ತುಗಳು ತಲುಪುತ್ತವೆ, ಅದು ಟೆಕ್ನಾಲಜಿ. ಆ ಒಂದು ಕ್ಯಾಟಗರಿಗೆ ನಮ್ಮ ಇದು ಬರುತ್ತೆ. ಆಮೇಲೆ ಇನ್ನೂ ಒಂದು ಮರುಬಳಕೆದಾಯಿತು, ಕಸದಿಂದ ರಸ, ವೇಸ್ಟ್ ಟು ವೆಲ್ತ್. ಈಗ ಎಷ್ಟೊಂದು ನೀವು ಪ್ಲಾಂಟ್ ಕಿಂಗ್ಡಮ್ ಯಾವುದೇ ಸಸ್ಯದ ನೀವು ಯಾವುದೇ ಭಾಗ ಮುಟ್ಟಿ, ನೀವು ಎಲೆ, ಹಣ್ಣು, ಹೂವು, ಧಾನ್ಯಗಳಿರ್ಬೋದು, ತೊಗಟೆ ಇರ್ಬೋದು, ಬೇರೆ ಇರ್ಬೋದು, ನೀವು ಯಾವುದು ಮುಟ್ಟಿದೋ ಅದು ಸೆಲ್ಯುಲೋಸು, ಅವುಗಳಿಂದ ನೀವು ಬೇಕಾದ ಮೆಟೀರಿಯಲ್ಗಳನ್ನ ಮಾಡ್ಬೋದು. ಸೆಲ್ಯುಲೋಸಿಂದ ನೀವು ಬೇಕಾದಷ್ಟು ಮೆಟೀರಿಯಲ್ಗಳು ಮಾಡ್ಬೋದು. ಆ ಸೆಲ್ಯುಲೋಸ್ನ ಮಾಡಿಫಿಕೇಶನ್ ಮಾಡಿ ನೀವು ಐ ಡ್ರಾಪ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಐ ಡ್ರಾಪ್ಸ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಅವನ್ನೆಲ್ಲ ಯೂಸ್ ಮಾಡ್ತೀವಿ. ಪ್ಯಾಕೇಜಿಂಗ್ ಅಪ್ಲಿಕೇಶನ್ಸ್ ಇರ್ಬೋದು, ಸ್ಕ್ವೀಸ್ ಬಾಟ್ಲ್ಗಳು, ನಿಮಗೆ ಬಾಟ್ಲ್ಗಳಿಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಏನು ಬೇಕೋ ಅದು ಬರ್ತಿರ್ತದೆ, ಇಲ್ಲಾಂದರೆ ಮೊದಲು ಆ ಥರ ಹಾಕ್ತಿರಲ್ಲ ಸ್ಕ್ವೀಸ್ ಬಾಟ್ಲ್ಗಳು ಅವೆಲ್ಲ. ಆ ಥರ ಆಗಿರೋದ್ರೆ ನಿಮಗೆ ಫುಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ಲು, ನೀವು ಕೆಲವು ಪಾಲಿಮರ್ಗಳು ಅದರಿಂದ ಮಾಡಿರ್ತಕ್ಕಂಥದ್ದೆಲ್ಲ ಸೆಲ್ಯುಲ, ಅದನ್ನು ಮಾಡಿಫಿಕೇಶನ್ ಮಾಡಿದ್ದು ಅಲಾಂಗ್ ವಿತ್ ಫುಡ್ಡನ್ನ ನೀವು ಪ್ಯಾಕೇಜ್ ಸಮೇತ ತಿನ್ಬೋದು, ಅದನ್ನು ಎಡಿಬಲ್ ಪಾಲಿಮರ್ ಫಿಲ್ಮ್ ಅಂತ ಕರಿತೀವಿ. ಫುಡ್ಡನ್ನು ನೀವು ಪ್ಯಾಕೇಜ್ ಸಮೇತನೇ ತಿನ್ಬೋದು, ಆ ಥರ ಎಲ್ಲ ಇದೆ. ಆಮೇಲೆ ಕೆಲವೆಲ್ಲ ನೀವು ನೋಡ್ಬೋದು, ಕೆಲವು ಅದೇ ಸೆಲ್ಯುಲೋಸ್ ಪ್ಲಾಂಟ್ ವೇಸ್ಟ್ ಕಿಂಗ್ಡಮ್ನಿಂದ ಆಗ್ರೋ ವೇಸ್ಟ್ ಏನು ಹೇಳ್ತೀವಿ, ವ್ಯವಸಾಯದಿಂದ ಬರ್ತಕ್ಕಂಥ ಎಲ್ಲ ವೇಸ್ಟು, ಬಾಳೆಯಲ್ಲಿ ಇರ್ಬೋದು, ಈ ರಾಗಿ ಏನೇನೋ ಎಲ್ಲ ಹೊರಗಡೆ ಚೆಲ್ಲಿಸ್ ಬೆಂಕಿ ಹಾಕ್ತಾರಲ್ಲ, ಏನು ಭತ್ತದ ಹುಲ್ಲು ಅದೆಲ್ಲ, ಅವುಗಳಿಂದ ನಾವು ಇವನ್ನೆಲ್ಲ ಸೆಲ್ಯುಲೋಸ್ನಿಂದ ನಾವು ಮಾಡಿಫಿಕೇಶನ್ನು ಮಾಡ್ಬೋದು. ಮತ್ತು ಅದೇ ಮೆಟೀರಿಯಲಿಂದ ನಾವು ಕಾರ್ನಿಯಾನು ಮಾಡ್ಬೋದು, ಸ್ಪೆಕ್ಟಕಲ್ಸ್ ಬರ್ತದಲ್ಲ ಇದು, ಅನ್ಬ್ರೇಕಬಲ್ ಗ್ಲಾಸು ಮತ್ತು ಲೆನ್ಸ್ ಎಲ್ಲ ಬರ್ತಲ್ಲ ಎರಡು ವಿಧ, ಕಾಂಟ್ಯಾಕ್ಟ್ ಲೆನ್ಸ್ ಹೊರಗಡೆ ಹಾಕಿ ತೆಗೆಯೋದೊಂದು, ಒಳಗಡೆ ಇಂಪ್ಲಾಂಟ್ ಮಾಡೋದು ಇಂಟ್ರಾಕ್ಯುಲರ್ ಲೆನ್ಸ್, ಸಿಂಪ್ಲಿ ಅಕ್ಯುಲರ್ ಲೆನ್ಸ್. ಅಕ್ಯುಲರ್ ಲೆನ್ಸ್ ನಮಗೆ ಬೇಕಾದಾಗ ತೆಗಿಬೋದು, ವಾಶ್ ಮಾಡಿ ಮತ್ತೆ ಹಾಕೋಬಹುದು. ಇಂಟ್ರಾಕ್ಯುಲರ್ ಲೆನ್ಸ್ ಅಂದರೆ ಒಳಗಡೆ ನಿಮಗೆ ಎಕ್ಸ್ಪೆಕ್ಟ್ ಏನಿಲ್ಲ, ಅದು ಪರ್ಮನೆಂಟಾಗೆ ಇದ್ದುಬಿಡುತ್ತೆ. ಆ ಥರ ಅವೆಲ್ಲ ಆ ಸೆಲ್ಯುಲೋಸ್ ಮೆಟೀರಿಯಲ್ ಅಂದ್ರೆ ಮಾಡ್ಬೋದು. ವೇಸ್ಟ್ ಟು ವೆಲ್ತ್ ಈ ಥರ ಬೇಕಾದಷ್ಟು ಆ ಥರ ಮಾಡ್ಬೋದು. ವೇಸ್ಟ್ ಟು ವೆಲ್ತ್ ಒಂದಾಯಿತು. ಆಮೇಲೆ ಆಹಾರ ಪೊಟ್ಟಣಗಳು ಹೇಳಿದ್ನಲ್ಲ, ಅಲಾಂಗ್ ವಿತ್ ಫುಡ್ಡನ್ನೇ ನೀವು ತಿನ್ಬೋದು. ಬಯೋಡಿಗ್ರೇಡಬಲ್ ಇವತ್ತು ಪ್ಯಾಕೇಜ್ ಪಾಲಿಮರ್ ಅಂದ ತಕ್ಷಣ ಎಲ್ಲರಿಗೂ ತಿಳಿಯೋದು ಬರೀ ಟ್ರ್ಯಾಶ್ ಬ್ಯಾಗ್ ಅಷ್ಟೇ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅದನ್ನು ಬಯೋಡಿಗ್ರೇಡಬಲ್ ಮಾಡ್ಬೋದು, ಅದು ನಮ್ಮ ಪ್ರಾಮುಖ್ಯತೆ. ಆಮೇಲೆ ಇತ್ತೀಚೆಗೆ ಏನು ಮಾಡ್ತಿದ್ದೀವಿ ನಾವು, ವ್ಯವಸಾಯಗಳಲ್ಲೂ ನಾವು ಏನು ಕೃಷಿನಲ್ಲೂ ಪಾಲಿಮರ್ಗಳನ್ನ ಯೂಸ್ ಮಾಡ್ಬೋದು. ಈಗ ನಾವು ಯೂರಿಯಾನ ಹಿಂಗೆಲ್ಲ ಚೆಲ್ತೀವಿ, ನೀರು ಹರಿಸ್ತೀವಿ, ಅದೆಲ್ಲೋ ತೊಗೊಂಡೋಗ್ಬಿಡುತ್ತೆ. ಯೂರಿಯಾ ಕರೆಕ್ಟಾಗಿ ಅದಕ್ಕೆ ತಲುಪುತ್ತಾ ಇಲ್ಲ. ಹಾಗಾಗಿ ಪಾಲಿಮರ್ಗಳಿಂದ ನಾವು ಅದನ್ನು ಸ್ಟೋರ್ ಮಾಡಿಬಿಟ್ಟು ಹೈಡ್ರೋಜೆಲ್ಗಳಲ್ಲಿ ಮ್ಯಾನ್ಯೂರ್ ಅಥವಾ ಗೊಬ್ಬರ ಏನು ಹೇಳ್ತೀವಿ, ಯೂರಿಯಾ ಪೊಟಾಸು ಆಮೇಲೆ ಫಾಸ್ಫರಸ್ ಎನ್ ಪಿ ಕೆ 17 17 17 20 20 20 ಏನೋ ಮಿಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಚೆಲ್ತು ನೀರು ಹರಿಸಿ ಎಲ್ಲೋ ಹೋಗುತ್ತೆ. ಅದಕ್ಕೆ ತಲುಪೋದೆಷ್ಟು ವೇಸ್ಟ್ ಆಗೋದೆಷ್ಟು, ಈ ಪಾಲಿಮರ್ನಿಂದ ನೀವು ಸ್ಪೆಸಿಫಿಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ತಾ ಅದು ಬೇಕಾದಾಗ ಇರ್ಕೊಳ್ಳುತ್ತೆ, ಇಲ್ದಾಗ ಹಾಗೆ ಇರುತ್ತೆ. ಮತ್ತು ಅದರಲ್ಲಿ ನಮಗೆ ಏನು ಸಿಗ್ನಲ್ಸ್ ಥರ ಇನ್ಫಾರ್ಮೇಷನ್, ಈಗ ನಮಗೆ ಫುಡ್ ಬೇಕು ಅಂತ ಕೇಳ್ತೀವಲ್ಲ, ಆ ಥರ ಅದಕ್ಕೆ ಒಂದು ರಿಲೇಷನ್ಸ್ ಇರುತ್ತೆ. ಆ ರಿಲೇಷನ್ ಬೇಕಾದಾಗ ಕೊಡ್ತಿರುತ್ತೆ, ಉಳಿದಾಗ ಹಂಗೆ ಇರುತ್ತೆ, ಅದೇನು ಎಸ್ಕೇಪ್ ಆಗೋದಿಲ್ಲ. ಅಂದರೆ ಬಯೋ ಏನು ಕೃಷಿನಲ್ಲೂ ಇದನ್ನು ಬಳಸ್ಬೋದು ಅಂತ ಹೇಳೋದು. ಆಮೇಲೆ ಸೀಡ್ಗಳ ರಕ್ಷಣೆ ಇರ್ಬೋದು, ಇವೆಲ್ಲ ಇದು ನಮ್ಮ ಪ್ರಾಮುಖ್ಯತೆ ಮತ್ತು ಉಪಯೋಗಗಳು.
ಓಕೆ ಸರ್. ಸರ್, ಹಾಗೆ ನಿಮ್ಮ ಈ ವಿಭಾಗದಲ್ಲಿ ಸಾಧನೀಯ ಕಾರ್ಯಗಳನ್ನ ಮಾಡಿರೋರು ಇರ್ತಾರೆ ಅಲ್ವಾ, ಅವ್ರ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರಾ?
ಓಕೆ ಮೇಡಮ್, ಅದು ತುಂಬಾ ಸಂತೋಷ, ಯಾಕಂದ್ರೆ ಅದೇ ಬಹಳ ಮುಖ್ಯ. ನಾವೆಲ್ಲ ಏನ್ ಮಾಡ್ತೀವಿ, ಇಷ್ಟೊಂದು ನಮ್ಮ ಮಾದಯ್ಯನ ಅವರು ನಮ್ಮ ಯೂನಿವರ್ಸಿಟಿ ಅಷ್ಟು ಖರ್ಚು ಮಾಡಿದಕ್ಕೆ ನಾವೇನ್ ಕೊಟ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದೇ ಅತಿ ಮುಖ್ಯವಾಗಿರೋದು, ಹಾಗಾಗಿ ಇದೇ ಬಹಳ ಮುಖ್ಯ ಅಂತ ತಿಳ್ಕೊಂಬಿಟ್ಟು, ಇದು ನಾನು ಹೇಳ್ದಂಗೆ ಇದು 1993-94 ಆಯಿತು. 93 ಅಂತ ಇಟ್ಕೊಂಡ್ರೆ 92-93, ಮೊದಲನೇ ಬ್ಯಾಚು 95 ಬರಬೇಕು. ಮೊದಲನೇ ಬ್ಯಾಚಿನ ವಿದ್ಯಾರ್ಥಿ 95 ಪಾಸ್ ಆಗಿರ್ತಕ್ಕಂಥ ಪ್ರೊಫೆಸರ್ ಪ್ರವೀಣ್ ಸಿ ರಾಮಮೂರ್ತಿ ಅಂತೇಳ್ಬಿಟ್ಟು ಅವರು ಮೊದಲನೇ ವಿದ್ಯಾರ್ಥಿ, ಮೈಸೂರಿನವರೇ ಕೂಡ. ಅವರು 95 ಮುಗಿಸಿ ಎಮ್ ಎಸ್ ಸಿಯನ್ನು, ಪಿ ಎಚ್ ಡಿ ಪೋಸ್ಟ್ ಡಾಕ್ಟ್ರಲ್ಲು ಎಲ್ಲ ಹೊರಗಡೆ ಯು ಎಸ್ ಎನಲ್ಲಿ ಮಾಡಿದರು. 2007 ಮತ್ತೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಇದೆಯಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ವೆರಿ ಗುಡ್ ಇನ್ಸ್ಟಿಟ್ಯೂಟು ರಿಸರ್ಚು, ಅದಕ್ಕೆಲ್ಲ ಅಲ್ಲಿ ಬಂದು ಅಸೋಸಿಯೇಟ್ ಪ್ರೊಫೆಸರ್ ಆಗ್ತಾರೆ. ಆಮೇಲೆ ಈಗ ಅವರು ಕರೆಂಟ್ಲಿ ಪ್ರೊಫೆಸರು ಮತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು. ಅವರ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂದರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಮೆಟೀರಿಯಲ್ಸ್ ಇಂಜಿನಿಯರಿಂಗು ಡಿಪಾರ್ಟ್ಮೆಂಟ್ಗೆ ಅವರೇ ಹೆಡ್ಡು. ಅದು ನನಗೆ ತುಂಬ ಹೆಮ್ಮೆ ಆಗುತ್ತೆ, ಮೊದಲನೇ ವಿದ್ಯಾರ್ಥಿ ಅಲ್ಲಿ ಬಂದು ಸೇರಿಕೊಂಡ್ರು. ಆಮೇಲೆ ಅವರು ಏನು ಮಾಡ್ತಾರೆ ಅಂದರೆ ಅವರಿಗೆ ಒಂದು ಅವಾರ್ಡ್ ಸಿಕ್ಕುತ್ತೆ, ಎರಡು ಸುಮಾರು ವರ್ಕ್ ಮಾಡಿದ್ದಾರೆ, ಬಟ್ ಎರಡು ಮಾತ್ರ ಹೇಳ್ತಾರೆ, ಯಾಕಂದರೆ ಟೈಮ್ ಬೇಕಲ್ಲ, ಇನ್ನುಳಿದವ್ರಿಗೆ ಹೇಳಬೇಕು. ಅದಕ್ಕೆ ತುಂಬ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲರೂ ಅಪಾಯಿಂಟ್ ಆಯಿತು ಅಂತ ಹೇಳಿದ್ನಲ್ಲ, ನಿಮ್ಮ ಯಾವುದೇ ವಿಭಾಗದಲ್ಲಿ ನಾನು ಹೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ವಿಜ್ಞಾನಿಗಳಷ್ಟು ಸೈಂಟಿಸ್ಟ್ಗಳಷ್ಟು ಯಾವ ವಿಭಾಗದಲ್ಲೂ ಇಲ್ಲ, ಅಷ್ಟೊಂದಿದ್ದಾರೆ. ಹಾಗಾಗಿ ಪ್ರವೀಣ್ ಸಿ ರಾಮಮೂರ್ತಿಯವರು 2018 ಪ್ರೊಫೆಸರ್ ಸತೀಶ್ ಧವನ್ ಅವಾರ್ಡು ಸಿಕ್ಕುತ್ತೆ ಅವರಿಗೆ, ಅಷ್ಟು ವರ್ಕ್ ಮಾಡಿದ್ದಾರೆ ಅವರು. ಹಾಗೆ ಇದ್ದಂಥ ಚೀಫ್ ಮಿನಿಸ್ಟರ್ ಎಚ್ ಡಿ ಕುಮಾರಸ್ವಾಮಿಯವರು ಅದನ್ನು ಪ್ರದಾನ ಮಾಡ್ತಾರೆ. ಅದನ್ನು ಜೆ ಎನ್ ಟಾಟಾ ಆಡಿಟೋರಿಯಂ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅದನ್ನು ಪ್ರದಾನ ಮಾಡ್ತಾರೆ. ಆಮೇಲೆ ಇನ್ನೊಂದು ಬಹುಮುಖ್ಯವಾದ ಅವರ ರಿಸರ್ಚ್ ಅಂತಂದರೆ, 2021 ಕೋವಿಡ್ ತುಂಬ ಪೀಕಲ್ಲಿತ್ತು, ಸಿಕ್ಕಾಪಟ್ಟೆ ಜನ ಸಾಯ್ತಿದ್ರು, ಏನು ಬೆಡ್ಗಳು ಸಿಗ್ತಿರ್ಲಿಲ್ಲ, ಆಕ್ಸಿಜನ್ ಇರಲಿಲ್ಲ ಅಂತ ಕೇಳಿದೇನೆ ಸತ್ತು ಹೋಗ್ತಿದ್ರು ಎಷ್ಟೋ ಜನ, ಯಾಕಂದ್ರೆ ಆ ಥರ ಆಗಿತ್ತು ಸಿಚುಯೇಷನ್. ಹೆದರಿಕೆಯಿಂದ ಏನು ಬೆಡ್ ಸಿಗಲ್ಲ ಅಂದ್ರೆ ಅವನು 50-60% ಅವನು ಔಟು, ಅವನು ಆಕ್ಸಿಜನ್ ಇಲ್ಲ ಅಂದ್ರೂ ಅವನು ಕೇಳೇನೆ ಔಟು. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಈ ವಿದ್ಯಾರ್ಥಿ ಪ್ರೊಫೆಸರ್ ಪ್ರವೀಣ್ ಸಿ ರಾಮಮೂರ್ತಿಯವರು ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಂತ ಸಿಂಥೆಸಿಸ್ ಮಾಡ್ತಾರೆ. ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂದರೆ, ನಾವು ಚೈನಾದಿಂದ ತರಿಸಿದ್ದೀವಲ್ಲ ಆಕ್ಸಿಜನ್ ಕಾನ್ಸಂಟ್ರೇಟರ್, ಅದಕ್ಕಿಂತ ತುಂಬ ಎಫಿಸಿಯೆಂಟ್ ಆಗಿರುತ್ತೆ, ತುಂಬ ಉತ್ಕೃಷ್ಟವಾಗಿರುತ್ತೆ. ಇದು 1 ನಿಮಿಷಕ್ಕೆ 10 ಲೀಟ್ರ್ ಆಕ್ಸಿಜನ್ನ ಉತ್ಪತ್ತಿ ಮಾಡ್ಬೋದಾಗಿರುತ್ತೆ. ಆ ಥರ ಒಂದು ಇದನ್ನು ಅವರು ಕಂಡುಹಿಡಿದರು. ಆ್ಯಕ್ಚುಲಿ ಇದು ಒಂದು ಒಳ್ಳೆಯ ಕೊಡುಗೆ ಅಂತ ಹೇಳ್ಬೋದು. ಹಾಗಾಗಿ ಮೊದಲನೇ ವಿದ್ಯಾರ್ಥಿನೇ ಇಷ್ಟೊಂದು ಒಳ್ಳೆ ವರ್ಕ್ ಮಾಡಿದ್ರು. ಆಮೇಲೆ ಅವ್ರದ್ದು ಇನ್ನೂ 16 ಪೇಟೆಂಟ್ ಇದೆ, ಅವರು 16 ಪೇಟೆಂಟ್ ಮಾಡಿದ್ದಾರೆ. ನಮ್ಮ ಏನು ವಿಭಾಗದ ಜೊತೆ ತುಂಬ ಸಂಪರ್ಕದಲ್ಲಿ, ನಿಕಟವಾದ ಸಂಪರ್ಕದಲ್ಲಿ, ಯಾವಾಗ ಬಂದರೂ ಹುಡುಗರಿಗೆ ಬಂದು ಏನು ಬೇಕಿದ್ದಾರೆ, ನಮ್ಮ ಅಧ್ಯಯನ ಮಂಡಳಿಯ ಸದಸ್ಯರನ್ನಾಗಿ ಇಟ್ಕೊಂಡಿದ್ದೀವಿ ಅವ್ರನ್ನ. ಆಮೇಲೆ ಅವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಬ್ರಿಟಾನಿಕಾ ವಿಕಿಪೀಡಿಯಾ ಬರುತ್ತಲ್ಲ ಆ ಥರ ಬುಕ್ಗಳ ಸುಮಾರು ಒಂದು ಸೀರೀಸ್ನ ಕೊಟ್ಟಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು, ಅದು ಅವರ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಎರಡನೇ ಬ್ಯಾಚಲ್ಲಿ, ವೆರಿ ನೆಕ್ಸ್ಟ್ ಬ್ಯಾಚ್ ಆಗಿರ್ತಕ್ಕಂಥ ಡಾಕ್ಟರ್ ಸಂಧ್ಯಾ ರಾವ್ ಅಂತೇಳ್ಬಿಟ್ಟು, ಅವರು ಮೈಸೂರಿನವರೇ, ಅವರು 96 ಅವರು ಎಮ್ ಎಸ್ ಸಿ ಮುಗಿಸ್ತಾರೆ, ಅವ್ರು 95 ಇವರು ನೆಕ್ಸ್ಟ್ 96 ಎಮ್ ಎಸ್ ಸಿ ಪಾಲಿಮರ್ ಸೈನ್ಸ್ ಮುಗಿಸ್ತಾರೆ. ಆಮೇಲೆ ಅವ್ರಿಗೆ 2006 ಅಪಾಯಿಂಟ್ ಆಗುತ್ತೆ ಅವರಿಗೆ, ಎಲ್ಲಿ ನ್ಯಾಷನಲ್ ಏರೋನಾಟಿಕ್ಸ್ ಏರೋಸ್ಪೇಸ್ ಲ್ಯಾಬೊರೇಟ್ರಿ NAL ಅಂತ ಹೇಳ್ತೀವಲ್ಲ, ಅದು ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಯೋಗಾಲಯ ಬೆಂಗಳೂರು, ಅಲ್ಲಿ ಅವರಿಗೆ ಅಪಾಯಿಂಟ್ ಆಗುತ್ತೆ. ಅಲ್ಲಿ ಅವರು ಸುಮಾರು ವರ್ಕನ್ನು ಮಾಡ್ತಾರೆ. ಅವರಿಗೆ ಅವರು ಓದಿದಾಗ ಅವರು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ನಮ್ಮಲ್ಲಿ ಚಿನ್ನದ ಪದಕ ಪಡೆದಂಥ ವಿದ್ಯಾರ್ಥಿನಾಗಿರ್ತಾರೆ. ಅವರು ಸುಮಾರು ವರ್ಕ್ ಮಾಡಿದ್ದಾರೆ, ಅವರು ಸುಮಾರು 2-3 ಪ್ರಾಜೆಕ್ಟ್ ಮಾಡಿದ್ದಾರೆ. ಅವರು ಮುಖ್ಯವಾಗಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳಿದರೆ ಏರ್ ಸ್ಪೇಸ್ ಇದರಲ್ಲಿ ನ್ಯಾಷನಲ್ ಪ್ರಾಡಕ್ಟ್ ಸಚ್ಚಾಸ್ ಹಂಸ 3, ನಾವು ಹಂಸ ಅಂತ ಹೇಳ್ತೀವಲ್ಲ, ಹಂಸ ಥರ ಇರತಕ್ಕಂಥ ಏರ್ಕ್ರಾಫ್ಟನ್ನ, ವಿಮಾನವನ್ನು, ರ್ಯಾಕೆಟನ್ನು ಸಿಂಥಿಸಿಸ್ ಮಾಡೋದಕ್ಕೆ ಇವರ ಟೀಮಿನ ಕೊಡುಗೆ ಇದೆ ಹಂಸ 3 ಅಂತೇಳ್ಬಿಟ್ಟು. ಅದರಲ್ಲಿ 2 ಚೇರ್ ಮಾತ್ರ ಇರುತ್ತೆ, ಒಬ್ಬ ಡ್ರೈವರ್ ಒಬ್ಬ ಇನ್ಸ್ಟ್ರಕ್ಟರ್ ಕೂತಕ್ಕಂಥ ಒಂದು ಚಿಕ್ಕದ ಒಂದು ಏರ್ಕ್ರಾಫ್ಟ್ನ ರಚನೆಯನ್ನು ಪ್ರಿಪೇರ್ ಮಾಡ್ತಾರೆ, ಅದು ಇವರ ಒಂದು ಟೀಮಿಂದ ಆಗಿರತಕ್ಕಂಥದ್ದು. ಆಮೇಲೆ ಇನ್ನೊಂದು, ಅದು ಏನಕ್ಕಂದರೆ ಹಂಸ ರೂಪದಲ್ಲಿ ಇರುತ್ತೆ ಆ ಶೇಪ್, ಅಥವಾ ಒಂದು ಬರ್ಡ್ಸ್ ಹೆಸರಿಟ್ಟಿದ್ದಾರೆ ಅವಕ್ಕೆಲ್ಲ. ಆಮೇಲೆ ನೆಕ್ಸ್ಟು ಇನ್ನೊಂದು ಅಂತ ಹೇಳಿದ್ರೆ ಸರಾಸ್ ರೆಡೋಮ್ ಅಂತೇಳ್ಬಿಟ್ಟು, ರೆಡೋಮ್ ಅಂದರೆ ರೇಡರ್ ಏನು ಏನು ಡೋಮ್ ಅಂತ, ಡೋಮ್ ಥರ ಇರುತ್ತೆ, ಸಿಗ್ನಿಫಿಕೆನ್ಸ್ ಮಾಡುತ್ತೆ, ಏನಾರು ಶತ್ರುಗಳು ಬರ್ತಾ ಇದೆಯಾ ಅಥವಾ ವಾತಾವರಣನ ಮಳೆ ಬರ್ತಾ ಇದೆಯಾ, ಹೇರ್ ಜಾಸ್ತಿ ಗಾಳಿ ಬೀಸ್ತಿದೆಯಾ ಅನ್ನೋದನ್ನ ಅದು ಸೆನ್ಸ್ ಮಾಡೋದಕ್ಕೆ ಡೋಮ್ ಥರ ಇರುತ್ತೆ, ಅದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟು. ಅದಕ್ಕೆ ನಾವು ಎಲ್ಲದಕ್ಕೂ ರೆಡೋಮ್ ಅಂತ ಕರಿತೀವಿ, ರೆಡೋಮ್ ಅಂದರೆ ರೆಡಾನ್ ಮತ್ತು ಡೋಮ್ ಶೇಪ್ ಇರೋದ್ರಿಂದ. ಆಮೇಲೆ ಅದೇ ಥರ ಸಾರ್ಸ್ ಅಂತ ಹೇಳ್ಬಿಟ್ಟು, ಅದು ಕ್ರೇನ್ ಕೊಕ್ಕರೆ ಥರ ಇರುತ್ತೆ ಅಂತೇಳ್ಬಿಟ್ಟು ಅದಕ್ಕೊಂದು ಹೆಸರಿಟ್ಟಾರೆ, ಅದು ಕೂಡ ಇವ್ರ ಕಾಂಟ್ರಿಬ್ಯೂಷನ್ನೇ ಇವರ ಮುಂದಾಳತ್ವದಲ್ಲಿ. ಆಮೇಲೆ LCA ರೋಡೋಮ್ ಅಂತೇಳ್ಬಿಟ್ಟು ಅದನ್ನು ಕರೀತಾರೆ ಈ ಥರ. ಮತ್ತು ಇವೆಲ್ಲ ಏನು ಇವೆ ಅಂತ ಹೇಳಿದರೆ, ಬರ್ಡ್ ಸ್ಟ್ರೈಕ್ ಆದರೆ ಇದನ್ನು ರೆಸಿಸ್ಟ್ ಮಾಡುತ್ತೆ, ಈಗ ಹೋಗಬೇಕಾದ್ರೆ ಬರ್ಡ್ಗಳೇನಾರು ಅದಕ್ಕೆ ಅಡ್ಡ ಬಂದಾಗ ಏನಾಗುತ್ತೆ ಅಂತ ಗೊತ್ತಲ್ಲ, ಆಕ್ಸಿಡೆಂಟ್ ಆದಾಗ ತುಂಬ ಇವನ್ನೆಲ್ಲ ರೆಸಿಸ್ಟ್ ಮಾಡುತ್ತೆ. ಮಾತ್ರ ವಿಂಡ್ ರೆಸಿಸ್ಟೆನ್ಸು ಗಾಳಿನ ಇದು ಮಾಡ್ತಿರ್ತದೆ. ಈ ಥರ ಸ್ನೋ ಇರ್ಬೋದು, ಆಮೇಲೆ ಹಾಲಿಕಲ್ಲುಗಳೆಲ್ಲ ಮಳೆ ಬಂದಾಗ ಇದನ್ನೆಲ್ಲ ರೆಸಿಸ್ಟ್ ಮಾಡತಕ್ಕಂಥ ಕೆಪಾಸಿಟಿ ಇರತಕ್ಕಂಥ ಈ 3 ರೆಡೋಮ್ಗಳ ಅಥವಾ ಏರ್ಕ್ರಾಫ್ಟನ್ನು ಸಿಂಥಿಸಿಸ್ ಮಾಡೋದ್ರಲ್ಲಿ ಇವರ ಕೊಡುಗೆ ಬಹಳವಾಗಿದೆ. ಆಮೇಲೆ ಸಕ್ಸಸ್ಫುಲ್ ಇದೆ ಏನು, ಅವರು 2 ಪ್ರಾಜೆಕ್ಟನ್ನು ಮುಗಿಸ್ತಾರೆ, ಅದರಲ್ಲಿ ಏನು ಶೇಪ್ ಮೆಮೊರಿ ಪಾಲಿಮರ್ಸ್, ನಿಮಗೆ ಸ್ಟೀರಿಂಗ್ ಈಗಿನ ಸ್ಟೀರಿಂಗ್ ಏನು ನೀವು ಹಿಂಗೆ ಬಿಟ್ಟರೆ ಅದು ಮತ್ತೆ ವಾಪಸ್ ಬರುತ್ತಲ್ವಾ, ಆ ಥರ ಶೇಪ್ ಮೆಮೊರಿ ಪಾಲಿಮರ್ಸ್ ಮೊದಲನೇ ಸ್ಥಿತಿಗೆ ಬರುತ್ತೆ, ಯಾವ ಥರ ಶೇಪ್ ಇರುತ್ತೋ ನೀವು ಹೇಗೆ ಟ್ವಿಸ್ಟ್ ಮಾಡಿ ಅದು ಮೊದಲನೇ ಶೇಪಿಗೆ ಬರುತ್ತೆ. ಇದರಲ್ಲಿ ವರ್ಕ್ ಮಾಡಿಬಿಟ್ಟು ಅವರು ಸುಮಾರು ವರ್ಕನ್ನು ಮಾಡಿದೆ. ಆಮೇಲೆ ಇನ್ನೂ ಅಂತ ಹೇಳಿದ್ರೆ, ಭಾರತೀಯ 2 ಪೇಟೆಂಟ್ಗಳು ಮಾಡಿದರೆ, ಕೆಲವರು US ಪೇಟೆಂಟ್ ಮಾಡಿದ್ದಾರೆ, ಅವರು ಯಾರು ಪ್ರವೀಣ್ ಸಿ ರಾಮಮೂರ್ತಿ ಅವರು 16 US ಪೇಟೆಂಟ್ ಮಾಡಿದ್ದಾರೆ, ಇವರು 2 ಭಾರತೀಯ ಪೇಟೆಂಟ್ಗಳನ್ನ ಮಾಡಿದ್ದಾರೆ. ಆಮೇಲೆ ಇವರು ಒಂದು ಬುಕ್ಕನ್ನು ಬರೆದಿದ್ದಾರೆ ಅದೇ ಶೇಪ್ ಮೆಮೊರಿ ಪಾಲಿಮರ್ಸ್ ಬಗ್ಗೆ. ಆಮೇಲೆ ಅವರು ಸುಮಾರು ಇಂಟರ್ನ್ಯಾಷನಲ್ಲು ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಅಟೆಂಡ್ ಮಾಡಿದ್ರೆ ಹೊರದೇಶಗಳಲ್ಲೂ ಕೂಡ, ಅವರಿಗೆ ಕೆಲವು ಪ್ರಶಸ್ತಿಗಳು ಬಂದಿದ್ದಾವೆ, ಅವ್ರಿಗೂ ಪ್ರೊಫೆಸರ್ ಸತೀಶ್ ಧವನ್ ಅವಾರ್ಡ್ ಬಂತಲ್ವ ಅದೇ ಥರನೇ. ಆಮೇಲೆ ಬೆಸ್ಟ್ ಇನ್ನೋವೇಷನ್ ಅವಾರ್ಡ್ 2021 NAL ಫೌಂಡೇಶನ್ ಡೇ ದಿವಸ ಅದನ್ನು ಪ್ರದಾನ ಮಾಡ್ತಾರೆ. ಇನ್ನೊಂದು ಬೆಸ್ಟ್ ವಿಮೆನ್ ಸೈಂಟಿಸ್ಟು ಅವಾರ್ಡ್ ಬಂದಿದೆ, ಅದು 2015, ಅದನ್ನು ಕೂಡ NAL ಫೌಂಡೇಶನ್ ಡೇ, ಎಲ್ಲ ಫೌಂಡೇಶನ್ ಡೇ ದಿನಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅವಾರ್ಡ್ ಫಾರ್ ಎಕ್ಸಲೆಂಟ್ ಇನ್ ರಿಸರ್ಚ್, ಆ ಅವಾರ್ಡೂ ಬಂದಿದೆ, ಅದಕ್ಕೆ ಅದೇ ಶೇಪ್ ಮೆಮೊರಿ ಪಾಲಿಮರ್ಸಲ್ಲಿ ರಿಸರ್ಚ್ ಮಾಡಿದಾರಲ್ಲ ಅದಕ್ಕೆ ತಮ್ಮದು. ಸ್ಟ್ರಕ್ಚರಲ್ ಅಪ್ಲಿಕೇಶನ್, ಈ ಸ್ಟ್ರಕ್ಚರ್ ಮಾಡಿದ್ರಲ್ಲ ಯಾವುದು ನಿಮಗೆ ಆನ್ಸ ಅವೆಲ್ಲ, ಅದಕ್ಕೆಲ್ಲ ಒಂದು ಸ್ಟ್ರಕ್ಚರ್ ಇರಬೇಕು, ಅಂದರೆ ಎಲ್ಲ ಗಾಳಿನಲ್ಲಿ ಪೆನಿಟ್ರೇಟ್ ಆಗಬೇಕು, ವಾಟ್ರು ಮತ್ತು ಇದನ್ನೆಲ್ಲ ರೆಸಿಸ್ಟ್ ಮಾಡಬೇಕು, ಬರ್ಡ್ ಸ್ಟ್ರೈಕಿಂಗ್ ಎಲ್ಲ ರೆಸಿಸ್ಟ್ ಮಾಡೋದಕ್ಕೆಲ್ಲ ಇರಬೇಕಲ್ಲ, ಆ ಥರ ಅಪ್ಲಿಕೇಶನ್ಸ್ ಶೇಪ್ ಮೆಮೊರಿ ಪಾಲಿಮರ್ಸ್ 2014 ಸಿಗುತ್ತೆ. ಆಮೇಲೆ ಸೆಕ್ರೆಟ್ರಿ ಆಫ್ ಇಂಡಿಯನ್ ಕಾರ್ಬನ್ ಸೊಸೈಟಿ ಬೆಂಗಳೂರು ಚಾಪ್ಟರ್ಗೆ ಅವರು ಸೆಕ್ರೆಟ್ರಿ ಆಗಿದ್ದಾರೆ. ಆಮೇಲೆ ಸುಮಾರು ಇನ್ವೈಟೆಡ್ ಟಾಕು ಅದೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅವರು ಕನ್ನಡ ಎಡಿಟರ್ ಆಗಿದ್ದಾರೆ. ಅಲ್ಲೇ ಎನ್ ಎಲ್ಲೇ ಒಂದು ಆನ್ಯುವಲ್ ಸೈನ್ಸ್ ಜರ್ನಲ್ ಪಬ್ಲಿಷ್ ಮಾಡ್ತಾರೆ, ಅದಕ್ಕೆ ಅವರು ಎಡಿಟರ್ ಆಗಿ ಮಾಡ್ತಾರೆ. ಅದು ಯಾವುದಂದ್ರೆ ಕನ್ನಡ ಸಾಂಸ್ಕೃತಿಕ ಸಂಘ, ಸಿ ಎಸ್ ಐ ಆರ್ ಎನ್ ಎಲ್ ಅನ್ನೋ ಒಂದು ಜರ್ನಲ್ ಹೊರತರ್ತಾರೆ ಅವರು, ಅದಕ್ಕೆ ಇವರೇ ಎಡಿಟರ್. ಇಷ್ಟು ಇವರ ಕಾಂಟ್ರಿಬ್ಯೂಷನ್. ಅದೇ ಬ್ಯಾಚಿನ ಇನ್ನೊಬ್ಬ ವಿದ್ಯಾರ್ಥಿ ಎ ವಿ ರಘು ಅಂತ ಹೇಳ್ಬಿಟ್ಟು ಮೊನ್ನೆ ತಾನೇ ಮಾರ್ಚ್ 23 ಅವ್ರಿಗೂ ಯಾವುದು ಸರ್ ಸಿ ವಿ ರಾಮನ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಸ್ಟೇಟ್ ಅವಾರ್ಡ್ ಬಂತು, ಅದಕ್ಕೆ ನಾನು ಹೋಗಿದ್ದೆ. ಅವರು ಕೂಡ ಈಗ ಪ್ರೊಫೆಸರ್ ಆಗಿ ಇಲ್ಲೇ ಜೈನ್ ಯೂನಿವರ್ಸಿಟಿನಲ್ಲಿ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಿದ್ರು. ಈಗ ಯಾವುದು ಉತ್ತರ ಕರ್ನಾಟಕದಲ್ಲಿ ಏನು ಹಲಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ವಿಜಯಪುರದಲ್ಲಿ ಈಗ ಒಂದು 2-3 ತಿಂಗಳಾಗಿದೆ ಹೋಗಿ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇವರು ಮೊನ್ನೆ ಅವಾರ್ಡ್ ಸಿಕ್ತಲ್ಲ ಸರ್ ಸಿ ವಿ ರಾಮನ್ ಸ್ಟೇಟ್ ಅವಾರ್ಡ್ ಫಾರ್ ಯಂಗ್ ಸೈಂಟಿಸ್ಟ್ 2020, ಅದಕ್ಕೆ ನಾನು ಹೋಗಿದ್ದೆ. ಆಗ ಭಾರತರತ್ನ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಇದ್ದರು, ಆಮೇಲೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಡಾಕ್ಟರ್ ಅಶ್ವಥ್ ನಾರಾಯಣ್ ಇದ್ದರು, ಆಮೇಲೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಇದ್ದರು, ಆಮೇಲೆ ವಿ ಆರ್ ಕಿರಣ್ ಕುಮಾರ್ ಅಂತೇಳ್ಬಿಟ್ಟು ಅವರು ಡಿಸ್ಟಿಂಗ್ವಿಶ್ಡ್ ಸೈಂಟಿಸ್ಟು, ಡೈರೆಕ್ಟರು, ಸೆಕ್ರೆಟರಿ, ಮತ್ತು ಚೇರ್ಮನ್ ಆಫ್ ದಿ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ನ ಸೆಕ್ರೆಟರಿ. ಇವರು ಈ 3 ಜನನೂ ಅವ್ರಿಗೆ ಪ್ರದಾನ ಮಾಡಿದರು, ನಾವು ಅದರಲ್ಲಿ ಇದ್ವಿ. ಅವರು ಸುಮಾರು 100 ಪಬ್ಲಿಕೇಶನ್ ಮಾಡಿದ್ದಾರೆ ನೋಡಿ. ಅವರು ಯೂನಿವರ್ಸಿಟಿನಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಪ್ರೈವೇಟ್ ಕಾಲೇಜ್ನಲ್ಲಿ ಎಷ್ಟು ಕೆಲಸ ಇರುತ್ತಂತ ನಿಮಗೆ ಗೊತ್ತು. ಅಲ್ಲೂ ಕೂಡ ಅವ್ರು ವರ್ಕ್ ಮಾಡಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ. ಸುಮಾರು ಅವಾರ್ಡ್ ನೆಕ್ಸ್ಟ್ ಇದೆ, ಇನ್ನೂ ಅವಾರ್ಡ್ ಇದೆ ಅವ್ರದ್ದು ಹೇಳ್ತೀನಿ. 100 ಪಬ್ಲಿಕೇಶನ್ಸ್ ಮಾಡಿದ್ದಾರೆ. ನಾವು ಯೂನಿವರ್ಸಿಟಿಯಲ್ಲಿ ಇಟ್ಕೊಂಡು ಮಾಡೋದು 89-90 ಪೇಪರ್ ಮಾಡೋಕ್ಕೆ ಇಷ್ಟು ಕಷ್ಟಪಟ್ವಿ. ಅವರು ಏನು ಅವು ಏನು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು, ಅವ್ರ ಕೆಲಸಗಳು ಜಾಸ್ತಿ, ಇವರು ಪರ್ಸ್ನಲ್ ಪ್ರೋಗ್ರೆಸ್ ಅವ್ರಿಗೆ ಬೇಕಾಗಲ್ಲವಾ. ಆದ್ರೂ 100 ಪೇಪರ್ ಮಾಡಿದರೆ, ಇಲ್ಲಿ ನಮ್ಮ ಯೂನಿವರ್ಸಿಟಿನಲ್ಲಿ ಸುಮಾರು 100 ಪೇಪರ್ ಮಾಡಿರೋದು 2,000-3,000 ಸೈಟೇಷನ್ ಇರ್ಬೋದು ಅಷ್ಟೇ, ಬಟ್ ಅವ್ರದ್ದು 6,000 ಸೈಟೇಷನ್ ಇದೆ. ಅವರು ವರ್ಲ್ಡ್ 2% ಸೈಂಟಿಸ್ಟಲ್ಲಿ ಇವ್ರ ಹೆಸರೂ ಇದೆ. ಆಮೇಲೆ ಇನ್ನೊಂದು, ಅವರ ಎಚ್ ಇಂಡೆಕ್ಸು 42 ಇದೆ, ಐ10 ಇಂಡೆಕ್ಸು 75 ಇದೆ. ಅವ್ರು ಇನ್ನೂ ಜಸ್ಟ್ ಇನ್ನೂ 50 ಆಗಿಲ್ಲ, ಅವರಿಗೆ ಇನ್ನೂ 15-20 ವರ್ಷದವರೆಗೆ ಅವ್ರು ಇನ್ನು ಎಷ್ಟು ವರ್ಕ್ ಮಾಡ್ಬೋದು ಅಂತ. ಅದೊಂದು ತುಂಬ ಅಚೀವ್ಮೆಂಟು. ಆಮೇಲೆ ಈ ರಿಸೀವ್ಡ್ ಅನ್ ಅವಾರ್ಡ್ ಇನ್ನೊಂದು ಅವಾರ್ಡ್ ಇದೆ, ಸೀಡ್ ಮನಿ ಫಾರ್ ಯಂಗ್ ಸೈಂಟಿಸ್ಟ್ಸ್ 2011 ಫ್ರಮ್ VGST ಗೌರ್ಮೆಂಟ್ ಆಫ್ ಕರ್ನಾಟಕ. ಇದನ್ನು ಸಿ ಎನ್ ಆರ್ ರಾವ್ ಅವ್ರದ್ದೇ ಒಂದು ಇದು ಏನು ರಿಸರ್ಚ್ ಆರ್ಗನೈಜೇಷನ್ ವಿಷನ್ ಗ್ರೂಪ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅಲ್ಲೂ ಕೂಡ ಅವ್ರಿಗೆ ಹೌದು. ಆಮೇಲೆ ಅವಾರ್ಡ್ ಫಾರ್ ಬೆಸ್ಟ್ ಅಕಾಡೆಮಿಕ್ ರಿಸರ್ಚರ್ ಅಂತೇಳ್ಬಿಟ್ಟು ಒಂದು ಅವಾರ್ಡ್ ಬಂದಿದೆ. ಅದು ಇಯರ್ 2020 ಬೈ ಏಷ್ಯಾ ಎಜುಕೇಷನ್ ಸಮ್ಮಿಟ್ ಆ್ಯಂಡ್ ಅವಾರ್ಡ್ಸಲ್ಲಿ ಬಂದಿದೆ. ಇದು ಅವಾರ್ಡ ಬಂದಿದ್ದು. ನೆಕ್ಸ್ಟ್ ಇನ್ನೊಬ್ಬರು ರವಿಚಂದ್ರನ್ ಕೊಲ್ಲಾರಿಗೌಡ ಅಂತೇಳ್ಬಿಟ್ಟು, ಅವರು ಸೈಂಟಿಸ್ಟ್ ಇನ್ ಅರಿಜೋನಾ ಯುನೈಟೆಡ್ ಸ್ಟೇಟ್ಸಲ್ಲಿ ಅವರು ಸೈಂಟಿಸ್ಟ್ ಆಗಿದ್ದಾರೆ. ಇಲ್ಲಿ MSc ಮುಗಿಸಿಬಿಟ್ಟು PhDನ ಇಟಾಲಿಯಲ್ಲಿ ಮಾಡ್ತಾರೆ. ಇಟಾಲಿಯಲ್ಲಿ ಫೆಲೋಶಿಪ್ ಸಿಗಬೇಕು ಅಂದರೆ ಕಷ್ಟ ಅಲ್ವಾ? ಇಟಾಲಿಯಲ್ಲಿ ಫೆಲೋಶಿಪ್, ನಾವು ಇಂಡಿಯಾದಲ್ಲಿ ಫೆಲೋಶಿಪ್ ಸಿಗೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ. ಇಟಾಲಿಯಲ್ಲಿ ಫೆಲೋಶಿಪ್ ಸಿಗುತ್ತೆ, ಅಲ್ಲಿ ಅವರು PhD ಮಾಡ್ತಾರೆ. ನೆಕ್ಸ್ಟು ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಕೆನಡಾದಲ್ಲಿ ಮಾಡ್ತಾರೆ, ಯೂನಿವರ್ಸಿಟಿ ಆಫ್ ಆಲ್ಬರ್ಟಾದಲ್ಲಿ. ನೋಡಿ, ಅವರೆಲ್ಲ ರೂರಲ್, ಅಲ್ಲಿ ಯಾವುದೋ ಒಂದು ಮಂಡ್ಯ ಜಿಲ್ಲೆ ಒಂದು ಹಳ್ಳಿಯಿಂದ ಬಂದವರು. ಆಮೇಲೆ ಇನ್ನೂ ಒಂದು ಏನು ಮಾಡ್ತಾರೆ, ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾರೆ, ಏನು ಯೂನಿವರ್ಸಿಟಿ ಆಫ್ ಇಲಿನಾಯ್ಸ್ USAನಲ್ಲಿ. ಹಾಗೆ ಅವರು ಪೋಸ್ಟ್ ಡಾಕ್ಟರಲ್ ಫೆಲೋ ಮಾಡಬೇಕಾದ್ರೆ ಅವ್ರದೇ ಒಂದು ಸ್ಕಿಲ್ಸು ಏನಿದೆ, ಬಯೋಡಿಗ್ರೇಡಬಲ್ ಪಾಲಿಮರಿಕ್ ನ್ಯಾನೋ ಪಾರ್ಟಿಕಲ್ಸು, ಎನ್ವೈರನ್ಮೆಂಟಲ್ ಅಪ್ಲಿಕೇಶನ್ಸ್ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಡ್ರಗ್ ಡೆಲಿವರಿ ನಾವು ಮಾಡಿದ್ವಲ್ಲ, ಡ್ರಗ್ ಡೆಲಿವರಿ ನೀವು ಮೊದಲು ಮುಂದೆ ಒಂದು ಕ್ವಶನ್ ಇದೆ, ಅದಕ್ಕೆ ಹೇಳ್ತೀನಿ. ಡ್ರಗ್ ಡೆಲಿವರಿ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಲೋ ಕಾಸ್ಟ್ ಗ್ರೀನ್ ಬಯೋಡಿಗ್ರೇಡಬಲ್ ಮೆಂಬ್ರೇನ್ ಫಾರ್ ಆಯಿಲ್ ಆ್ಯಂಡ್ ವಾಟರ್ ಪ್ಯೂರಿಫಿಕೇಷನ್. ಇವತ್ತು ವಾಟರ್ ಪ್ಯೂರಿಫಿಕ್, ವಾಟರ್ ಒಂದು ಇಂಡಸ್ಟ್ರಿ ಆಗಿದೆ ಏನಕ್ಕಂದರೆ ಬಿಕಾಸ್ ಆಫ್ ಪಾಲಿಮರ್ ಸೈನ್ಸು ಟೆಕ್ನಾಲಜಿಯಿಂದ. ನೀವು ಸುಮ್ಮನೆ ವಾಟರ್ನ ಪಾಸ್ ಮಾಡಿದ್ರೆ ಸಾಕು, ಅದು ಪ್ಯೂರಿಫಿಕೇಷನ್ ಆಗುತ್ತೆ ವಿತೌಟ್ ಅಫೆಕ್ಟಿಂಗ್ ನಿಮಗೆ ಮಿನರಲ್ಸ್ಗಳೇನು ಲಾಸ್ ಆಗಲ್ಲ. ನೀವು RO ನಿಮಗೆ ಏನು ಸಿಕ್ಕಲ್ಲ, ಅದು ಕುಡಿಯೋಕ್ಕೆ ಯೋಗ್ಯವಾದ ಅಲ್ಲ. RO ಏನೇನೋ ಬರ್ತಾವಲ್ಲ ಕೆಲವು ಪ್ಲಾಂಟೇಷನ್ ಅವು. ಹಾಗಾಗಿ ಪಾಲಿಮರ್ ಇವತ್ತು ಬಿಗ್ ಇಂಡಸ್ಟ್ರಿ ಆಗೋಕ್ಕೆ ಈ ಪಾಲಿಮರ್ ಟೆಕ್ನಾಲಜಿನ ತುಂಬ ಲೋ ಕಾಸ್ಟಲ್ಲಿ ಅವರು ಆಯಿಲ್ ಪ್ಯೂರಿಫಿಕೇಷನ್ನು, ವಾಟರ್ ಪ್ಯೂರಿಫಿಕೇಷನ್ನು ಮಾಡಿದ್ದಾರೆ. ಆಮೇಲೆ ಇಂಜೆಕ್ಟಬಲ್ ಹೈಡ್ರೋಜೆಲ್ಸ್ ಫಾರ್ ಟಿಶ್ಯೂ ಇಂಜಿನಿಯರಿಂಗ್. ಟಿಶ್ಯೂ ಗೊತ್ತಲ್ಲ ನಿಮಗೆ, ಸ್ಮಾಲ್ ಟಿಶ್ಯೂನೇ ನೀವು ಮಾಡಿಫಿಕೇಷನ್ ಮಾಡ್ಬೋದು, ಯಾವುದೋ ರೋಗಗಳು ಅಥವಾ ಇನ್ನೇನಾರಿದ್ರೆ ಸ್ಟ್ರಕ್ಚರ್ನೇ ಚೇಂಜ್ ಮಾಡ್ಬೋದು ಬೈ ಹೈಡ್ರೋಜೆಲ್ಗಳಿಂದ. ಹೈಡ್ರೋಜೆಲ್ ಬಗ್ಗೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಇದರಲ್ಲಿ. ಹಾರ್ಟ್ ಅಟ್ಯಾಕ್ ಆಗಿರತಕ್ಕಂಥ ಡ್ಯಾಮೇಜ್ ಆಗಿರೋ ಹಾರ್ಟನ್ನು ರಿಪೇರಿ ಮಾಡ್ಬೋದು ಹೈಡ್ರೋಜೆಲ್ಗಳಲ್ಲಿ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಪಾಲಿಮರ್ ಎಷ್ಟು ಉಪಯೋಗ ಅಂತೇಳ್ಬಿಟ್ಟು. ಆಮೇಲೆ ಟಿಸ್ಯೂ ಇಂಜಿನಿಯರಿಂಗ್ ಇದೆ, ಇವೆಲ್ಲ ಅವರ ಇದು. ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಎಲ್ಲೂ ಇಲಿನಾಯ್ಸ್ ಯೂನಿವರ್ಸಿಟಿ USAನಲ್ಲಿ ಇದ್ಕೊಂಡು ಅಲ್ಲಿ ಕೂಡ ಸುಮಾರು ವರ್ಕನ್ನು ಮಾಡಿದ್ದಾರೆ. ಸೆನ್ಸರ್ಸ್ ಎಲ್ಲ ಮಾಡಿದ್ದಾರೆ, ಸ್ಟಿಮ್ಯುಲಿ ಲೈಟ್ ಬಿಟ್ಟರೆ ನಿಮಗೆ ಏನೋ ಇದಾಗುತ್ತೆ. ಈಗ ಸಟ್ ನೀವು ಒಂದು UV ಲೈಟ್ ಬಿಟ್ಟರೆ ನಿಮಗೆ ಗಾಯನ ಒಲಿತೀವಲ್ವ, ಸ್ವಿಚರ್ಸ್ ಅಂತ ಹೇಳ್ತೀವಲ್ಲ, ಅದಷ್ಟು ಕದೇ ಸ್ವಿಚ್ ಮಾಡುತ್ತೆ, ಒಲ್ಕೊಳ್ಳುತ್ತೆ. ಅಥವಾ ಅದನ್ನು ರಿಮೂವ್ ಮಾಡೋಕ್ಕೂ ಕೂಡ ಎರಡೂ ಮಾಡ, ಅದಕ್ಕೆ ಸೆನ್ಸರ್ಸ್ ಅಂತ ಹೇಳ್ತೀವಿ. ರಿವರ್ಸಿಬಲ್, ನಮಗೆ ಒಲಿಗೆನೂ ಹಾಕ್ಬೋದು, ಒಲಿಗೆ ಬಿಚ್ಚೂ ಬೋದು. ಇವನ್ನೆಲ್ಲ ಮಾಡ್ಬೋದು, ಸೆನ್ಸರ್ಸ್ ಏನು ಲೈಟ್ ಯೂಸ್ ಮಾಡಿ, ಟೆಂಪರೇಚರ್ ಯೂಸ್ ಮಾಡಿ, ಪ್ರೆಷರ್ ಯೂಸ್ ಮಾಡಿ, ಇವೆಲ್ಲ ನಾವು ಸ್ಟಿಮ್ಯುಲಿ ರೆಸ್ಪಾನ್ಸಿವ್ ಫಾರ್ ಲೈಟು, ಟೆಂಪರೇಚರು, ಇವುಗಳೆಲ್ಲ ಯೂಸ್ ಮಾಡತಕ್ಕಂಥ ಸ್ಟಿಮ್ಯುಲಿ ರೆಸ್ಪಾನ್ಸಿವ್ ಹೈಡ್ರೋಜೆಲ್ಗಳ ಅಥವಾ ಸ್ಮಾರ್ಟ್ ಮೆಟೀರಿಯಲ್ಸು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಸೆನ್ಸರ್ ಅಂತ ಏನು ಹೇಳ್ತೀವಿ ಅವನ್ನೆಲ್ಲ ಯೂಸ್ ಮಾಡಿದರೆ. ಆಮೇಲೆ ಮಾಲಿಕ್ಯುಲರ್ ಇಂಪ್ರಿಂಟಿಂಗ್ ಪಾಲಿಮರ್, ನಿಮಗೆ ಮಾಲಿಕ್ಯುಲ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹಾಗೇ ಸ್ಟ್ರಕ್ಚರ್ ಬರುತ್ತೆ ಆ ಮಾಲಿಕ್ಯುಲ್ನ, ಅದು ಇಂಪ್ರಿಂಟಿಂಗ್ ಇಮೇಜ್. ಡ್ರಗ್ಸು, ಎನ್ಝೈಮ್ಸ್ಗಳು, ಇವುಗಳ ಸೆನ್ಸರ್ಸು. ಆಮೇಲೆ ಸೆಲ್ಫ್ ಹೀಲಿಂಗ್ ಪಾಲಿಮರ್ಸ್ ಅನ್ನೋದು ತುಂಬ ಒಳ್ಳೆ ಏರಿಯಾ. ಈಗ ನಿಮ್ಮಷ್ಟಕ್ಕೆ ಏನು ಸೆಲ್ಫ್ ಹೀಲಿಂಗ್ ಯಾವುದೋ ಒಂದು ಪಾಲಿಮರ್ ಹಾಕಿದರೆ ನೀವು ಏನಾದರೂ ಕಟ್ಸ್ ಆದರೆ, ಇಂಜುರಿ ಆದರೆ ಅದಷ್ಟಕ್ಕೆ ಅದೇ ಹೀಲ್ ಆಗುತ್ತೆ. ಈಗ ಬಿಲ್ಡಿಂಗ್ ನಿಮಗೆ ಕ್ರ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ, ಅದಷ್ಟಕ್ಕೆ ಅದೇ ಹೀಲ್ ಆಗುತ್ತೆ. ಈಗ ನಿಮಗೆ ಏರ್ ಕ್ರ್ಯಾಕ್ ಆದ ತಕ್ಷಣ, ಏರ್ ಫ್ರಾಕ್ಚರ್ ಏನು ಸ್ಮಾಲ್ ಏರ್ ಲೈನು ಕ್ರ್ಯಾಕ್ ಬಂದ ತಕ್ಷಣ ಅದು ಏರಿಗೆ ಎಕ್ಸ್ಪೋಸ್ ಆದ ತಕ್ಷಣ ನಾವು ಒಂದು ಮೆಟೀರಿಯಲ್ ಹಾಕಿರ್ತೀವಿ ಪಾಲಿಮರು, ಅದು ಪಾಲಿಮರೈಸೇಷನ್ ಆಗಿಬಿಟ್ಟು ಆ ಕ್ಯಾವಿಟಿನ ಫಿಲ್ ಮಾಡುತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಸೆಲ್ಫ್ ಹೀಲಿಂಗ್ ಮೆಟೀರಿಯಲ್ಸ್, ಕನ್ಸ್ಟ್ರಕ್ಟಿಂಗ್ ಮೆಟೀರಿಯಲ್ಸ್ ಇರ್ಬೋದು. ಆಮೇಲೆ ಗ್ಲಾಸ್, ಮೊಬೈಲ್ ನಿಮಗೆ ಇದು ಏನು ಗ್ಲಾಸ್ ಹಾಕಿರ್ತೀವಿ, ಹಾಂ, ಅದೇನಾರ ಡ್ಯಾಮೇಜ್ ಆದರೆ ಅದಷ್ಟಕ್ಕೆ ಅದೇ ಹೀಲ್ ಮಾಡ್ಕೊಳುತ್ತೆ. ಇವೆಲ್ಲ ಸೆಲ್ಫ್ ಹೀಲಿಂಗ್ ಮೆಟೀರಿಯಲ್ಸ್. ಆಮೇಲೆ ನ್ಯಾಷನಲ್ ಹೈ ಲೆವೆಲ್ ಏನು ರಿಸರ್ಚ್ ಲ್ಯಾಬೊರೇಟ್ರಿನಲ್ಲಿ ಅವರು ವರ್ಕ್ ಮಾಡಿದ್ದಾರೆ ಫ್ಲೋರಿಡಾದಲ್ಲಿ, ಅದೊಂದು ಒಂದು ಗ್ರೇಟ್ ಅಚೀವ್ಮೆಂಟು. ಆಮೇಲೆ ಸ್ಟಿಮ್ಯುಲಿ ರೆಸ್ಪಾನ್ಸಿವ್ ಹೈಡ್ರೋಜೆಲ್ಸ್ ಆಗಲೇ ಆಲ್ರೆಡಿ ಹೇಳಿದೆ. ಸುಮಾರು ಈ ರೆಸಿನ್ಸ್ ಎಲ್ಲ ಯೂಸ್ ಮಾಡಿ ಅವರು ರಿಸರ್ಚನ್ನು ಮಾಡಿದ್ದಾರೆ. ಈಗ ಅವರು ಪ್ರಿನ್ಸಿಪಲ್ ಸೈಂಟಿಸ್ಟ್ ಇನ್ ಅರಿಜೋನಾ ಯುನೈಟೆಡ್ ಸ್ಟೇಟ್ಸಲ್ಲಿ ಇದ್ದಾರೆ. ಆಮೇಲೆ KC ಬಸವರಾಜ್ ಅಂತ ಹೇಳ್ಬಿಟ್ಟು ಅವರು ಸೀನಿಯರ್ ಸೈಂಟಿಸ್ಟ್ ಇನ್ ಸೇಬಿಕ್ ಯೂನಿವರ್ಸಿಟಿ, ಸೌದಿ ಅರೇಬಿಯಾ ಬೇಸ್ಡ್ ಇಂಡಸ್ಟ್ರಿ. ಅವರು ಕೂಡ ಒಳ್ಳೆ ವರ್ಕ್ ಮಾಡಿದ್ದಾರೆ, PDFನ ಸೌತ್ ಕೊರಿಯಾದಲ್ಲಿ ಮಾಡಿದ್ದಾರೆ. ಜಸ್ಟ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ನಿಮಗೆ ಟೈಮ್ KCTRಿಂದ. ಆಮೇಲೆ KM ಮಹದೇವ ಸ್ವಾಮಿ ಅಂತ ಹೇಳ್ಬಿಟ್ಟು ಇಲ್ಲೇ ಸೀನಿಯರ್ ಸೈಂಟಿಸ್ಟ್ ಇನ್ ಓಲಿಂಗ್ಸ್ ವರ್ತ್ ಅಂಡ್ ವೋಸ್ ಇಲ್ಲೇ ಮೈಸೂರಲ್ಲಿ ಕಡ್ಕೊಳತ್ತಾ ಇದ್ದಾರೆ. ಅವರು ಕೂಡ ಬ್ಯಾಟ್ರಿನ ಡೆವಲಪ್ ಮಾಡಿಬಿಟ್ಟು ಅದಕ್ಕೂ ಪೇಟೆಂಟ್ ತೊಗೊಂಡಿದ್ದಾರೆ. ಅವರು 4 US ಪೇಟೆಂಟ್ ಮಾಡಿದ್ದಾರೆ. ಆಮೇಲೆ ರವೀಂದ್ರ ರಾಮಶೆಟ್ಟಿ ಅಂತ ಹೇಳ್ಬಿಟ್ಟು ಅವರ ಬ್ಯಾಚ್ನವರೇ, ಇವನು ಗೋಲ್ಡ್ ಮೆಡಲಿಸ್ಟ್ ಯಾರು ಮಹದೇವ ಸ್ವಾಮಿ ಅಂತ ಹೇಳ್ಬಿಟ್ಟು ಇವನು ಅವ್ರ ಕಲಿಗನೇ ಅವ್ರ ಜೊತೆ ಇದ್ದಾರೆ. ಇನ್ನೊಬ್ಬರು ಜೆ ಸುನೀತಾ ಅಂತ ಹೇಳ್ಬಿಟ್ಟು ಅವರು ಕೂಡ ಸೈಂಟಿಸ್ಟೇ. ಇವ್ರು 3 ಜನನೂ ಅಲ್ಲೇ ಕಡ್ಕೊಳ್ಳೋದ ಹತ್ರ ಏನು ಓಲಿಂಗ್ಸ್ ವರ್ತ್ ಅಂಡ್ ವೋಸ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಿದ್ದಾರೆ. ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಇವನು ಕೂಡ ಕುಕ್ಸನ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿನಲ್ಲಿ ಅವನು ಮ್ಯಾನೇಜರು, ಅವನು ತುಂಬ ವರ್ಕ್ ಮಾಡಿದ್ದಾನೆ. ಪ್ರಸಾದ ಮೊಡಮ್ಮನ್ ಅವನು ಕೂಡ ಪೇಂಟ್ಸ್ ಆ್ಯಂಡ್ ಕೋಟಿಂಗ್ಸ್ ಅಡೆಸಿವ್ಸ್ನಲ್ಲಿ ತುಂಬ ವರ್ಕ್ ಮಾಡಿದ್ದಾನೆ, ಅವನಿಗೂ ಸುಮಾರು ಅವಾರ್ಡ್ಗಳೆಲ್ಲ ಬಂದಿದೆ. ರಂಜಿತ್ ಕಕ್ಕೋಟು ಕೂಡ ಅಷ್ಟೇ, ಅವನು ಸಿಕ್ಕಾಬಟ್ಟೆ ವರ್ಕ್ ಮಾಡಿದ್ದಾನೆ, ಅಡೆಸಿವ್ಸು, ಕೋಟಿಂಗ್ಸು, ಸೀಲೆಂಟ್ಸು ಇವುಗಳ ಬಗ್ಗೆ ವರ್ಕ್ ಮಾಡಿದ್ದಾನೆ. ಇವನು ಎಲ್ಲಿ ಮುಂಬೈಯಲ್ಲಿ ಸೈಂಟಿಸ್ಟ್ ಆಗಿದ್ದಾನೆ. ಜಯಚಂದ್ರನೂ ಅಷ್ಟೇ ಕೂಡ, ಈಸ್ ಎ ಗ್ರೂಪ್ ಲೀಡರ್ ಸ್ಪೆಷಲ್ ಫ್ಲೂಯಿಡ್ಸ್ ಫಾರ್ ಡ್ರಿಲ್ಲಿಂಗ್ ಅಂಡೆಲ್ಲ ಇದನ್ನ ಮಾಡೋದಕ್ಕೆ ಇಷ್ಟು ಮಾಡಿದೆ. ಇನ್ನೂ ಕೆಲವರೆಲ್ಲ ಕೆಲವರು ಎಲ್ಲ ಇದ್ದಾರೆ. ಇಲ್ಲಿ ಶಿವಕುಮಾರ್ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ನನ್ನ ಸ್ಟೂಡೆಂಟು, ಇನ್ನು 1 ಆಗಿಲ್ಲ, ಶಿಲ್ಪ ಮೆಡಿಕೇರ್ ಸೆಂಟರ್ ರಾಯಚೂರಿನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವನು ನಮ್ಮ ಎಲ್ಲ ಹುಡುಗರನ್ನೆಲ್ಲ ಅವನು ಅಪಾಯಿಂಟ್ ಮಾಡ್ಕೊಳ್ತಾನೆ. ಇಲ್ಲಿ ಯಾರು MSc ಮುಗಿತಾರೋ ಇಮ್ಮಿಡಿಯೇಟಾಗಿ ಅವನು ಅಲ್ಲಿ ಕರ್ಕೊಳ್ತಾನೆ. ಸುಮಾರು ಒಂದು 10-12 ಜನಕ್ಕೆ ಅವನು ಕೆಲಸ ಕೊಟ್ಟಿದ್ದಾನೆ. ಈಗ ಮೊನ್ನೆ ಬಂದಿದ್ದ, ಹುಡುಗರು ಯಾರು ಇರಲಿಲ್ಲ, ಹಾಗಾಗಿ ಅವನು ಬಂದ. ಈಗ ಸುಮಾರು ಜನ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಮೇಡಮ್. ಇದೆಲ್ಲ ಲಿಸ್ಟ್ ಅದು, ಯಾರೂ ಎಂಪ್ಲಾಯ್ಮೆಂಟ್ ಇಲ್ಲ, ಹಾಗಾಗಿ ಒಳ್ಳೆ ಜಾಬ್ ಅಪರ್ಚುನಿಟೀಸ್ ತುಂಬ ಇದೆ ಇದಕ್ಕೆ ಅಂತ ಹೇಳ್ತೀನಿ.
ಬಹಳ ಸಂತೋಷ ಆಯಿತು ಸರ್, ಇಷ್ಟೊಂದು ಜನ ಎಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ, ಹಾಗೆ ನಿಮ್ಮ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಜನ ಹೀಗೆ ಸಾಧನೆಗಳನ್ನ ಮಾಡ್ತಾ ಇರಲಿ ಅನ್ನೋದೇ ನಮ್ಮ ಆಸೆ ಕೂಡ. ಸರ್, ಈಗ ನೀವು ಈ ಸಾಧನೀಯ ಕಾರ್ಯಗಳು ಮಾಡಿದವ್ರ ಬಗ್ಗೆ ಹೇಳ್ತಾ ಡ್ರಗ್ ಡೆಲಿವರಿ ಅನ್ನೋದ್ರ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಆ ಡ್ರಗ್ ಡೆಲಿವರಿ ಅನ್ನೋದು ಏನು, ಅದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೋದಾ?
ಓಕೆ ಮೇಡಮ್. ತುಂಬಾ ಒಳ್ಳೆ ಇದು. ನಮ್ಮಲ್ಲಿ ಸುಮಾರು ಹೈಡ್ರೋಜೆಲ್ಸ್ ಬಗ್ಗೆ ಸುಮಾರು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಡ್ರಗ್ ಡೆಲಿವರಿ ಅಂತ ಹೇಳಿದ್ರೆ ಯೂಸ್ಯಲಿ ನಾವೇನು ಮಾಡ್ತೀವಿ, ಡ್ರಗ್ನ ನಾವು ತೊಗೊಳ್ತೀವಿ, ಕನ್ವೆನ್ಷನಲ್ಲಿ ತೊಗೊಳ್ತೀವಿ. ನಾವು ಏನೋ ನುಂಗ್ತೀವಿ, ಅದು ಎಷ್ಟು ಪರ್ಸೆಂಟ್ ರೀಚ್ ಆಯಿತು ಅಥವಾ ನಾವೇನಾಗುತ್ತೆ ಅಂದರೆ, ಜಾಸ್ತಿ ತೊಗೊಂಡ್ರೆ ಸೈಡ್ ಎಫೆಕ್ಟ್ಸು, ಕಡಿಮೆ ತೊಗೊಂಡ್ರೆ ಡಿಸೀಸು ವಾಸಿಯಾಗಲ್ಲ, ಆ ಮಟ್ಟಕ್ಕೆ ಇರುತ್ತೆ. ಆಮೇಲೆ ನಾವು ತೊಗೊಂಡ ಡ್ರಗ್ಗು ಬರೀ ನಮ್ಮ ಡಿಸೀಸ್ಗೆ ಅಷ್ಟಕ್ಕೆ ಆಗುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ, ಹೆಲ್ತಿ ಟಿಶ್ಯೂಸ್ಗಳನ್ನು ಸಾಯ್ಬೋದು, ಅದಕ್ಕೂ ಎಫೆಕ್ಟ್ ಆಗ್ಬೋದು ಅಲ್ವಾ. ಅದು ಕನ್ವೆನ್ಷನಲ್ ಡ್ರಗ್ ಮೆಥಡ್, ಸಾಂಪ್ರದಾಯಿಕ ಔಷಧೀಕರಣ ಅದು ಅಲ್ವಾ. ಬಟ್ ನಮ್ಮ ಪಾಲಿಮರನ್ನು ನಾವೇನು ಹೇಳ್ತಿಕೊಳ್ತೇವೆ, ನಾವೆಲ್ ಡ್ರಗ್ ಡೆಲಿವರಿ ಅಂತ ಕರಿತೀವಿ, ಹೊಸ ವಿಧಾನ ಅಂತ. ನನಗೆ ತಿಳಿದ ಮಟ್ಟಿಗೆ ಒಂದು ಡ್ರಗ್ನ ಡಿಸೈನ್ ಮಾಡೋಕ್ಕೆ ಅಥವಾ ಸಿಂಥಿಸಿಸ್ ಮಾಡಿದ್ರು ಕೂಡ, ಇವತ್ತು ಮಾಡಿದ್ರು ಅದು ಡ್ರಗ್ ಅನ್ಸ್ಕೊಳಕ್ಕೆ 20 ವರ್ಷ ಬೇಕು, ಅಲ್ಲವರೆಗೂ ಅದೊಂದು ಕೆಮಿಕಲ್ ಮಾಹಿತಿ ಅಷ್ಟೇ. ಅದು ಎಲ್ಲ ಪ್ರೊಸೆಸ್ ಆಗಿಬಿಟ್ಟು ಎಲ್ಲ ಆಗುವ ಅಷ್ಟೊತ್ತಿಗೆ ಮಿನಿಮಮ್ ಒಂದು 20 ವರ್ಷ ಆಗ್ಬೋದು. ಹಾಗೆ ನನ್ನ ಉದ್ದೇಶ ಏನಂದರೆ, ಈಗಿರೋ ಡ್ರಗ್ಗಳೇ ಸಾಕು, ಬೇಕಾದಷ್ಟು ಡ್ರಗ್ ಸಿಂಥಿಸಿಸ್ ಮಾಡಿದ್ದೀವಿ ನಾವು, ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕರೆಕ್ಟಾಗಿ ಡಿಸೀಸ್ಗೆ ನಾವು ಅದನ್ನು ಟಾರ್ಗೆಟ್ ಮಾಡಿದ್ರೆ ವಾಸಿ ಆಗ್ಬೋದಲ್ಲ ಅಂತ ನನ್ನ ಉದ್ದೇಶ. ಆ ಉದ್ದೇಶ ಇಟ್ಕೊಂಡು ಇದನ್ನು ನಾವು ಮಾಡ್ತಾ ಇದ್ದೀವಿ ಡ್ರಗ್ ಡೆಲಿವರಿ ಅಂದರೆ. ಈಗ ಡ್ರಗ್ ಡೆಲಿವರಿ ಸಪೋಸು ನಮಗೆ ಏನು ಆಸಿಡಿಟಿ ಕಾಮನ್, ಅದೆಲ್ಲ ಕಡೆಗೂ ಇದ್ದಿದ್ದೇನೆ ಆಸಿಡಿಟಿ. ನೀವು ಆಸಿಡಿಟಿ ಅಂದ ತಕ್ಷಣ ನೀವು ಮಾತ್ರೆ ತೊಗೊಂಡ ತಕ್ಷಣ ಅದು ನಮಗೆ ಸಿಗ್ನಲ್ ಕೊಡುತ್ತೆ, ಓ ನಿಮಗೆ ಆ್ಯಂಟಿ ಆಸಿಡ್ ಬರ್ತಾ ಇದೆ, ನೀವು ಜಾಸ್ತಿ ಆಸಿಡನ್ನು ಉತ್ಪತ್ತಿ ಮಾಡು ಅಂತ. ಆವಾಗ ನಿಮಗೆ ಆಸಿಡ್ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೂ ಒಂದು ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಅಲ್ಲಿ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಅಂತ ಕರಿತೀವಿ ನಾವು. ಅಲ್ಲೇನು ನಮಗೆ ಯಾವಾಗಲೂ ನಮಗೆ ಒಂದು ಸ್ಟೊಮಿಕಲ್ಲಿ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡೋದು ಒಂದು ಪಂಪ್ ಇರುತ್ತೆ, ಒಂದು ಆರ್ಗನ್ನು. ಅದು ಪ್ರೊಡ್ಯೂಸ್ ಮಾಡಿದ್ರೆ ನಾವು ಫ್ಯಾಟ್ಸು ಆಯಿಲ್ಸು ಅವನ್ನೆಲ್ಲ ಡೈಜೆಷನ್ ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಫ್ಯಾಟ್ಸ್ ಎಲ್ಲ ತಿಂದರೆ ಅದು ನಮಗೆ ಡೈಜೆಷನ್ ಆಗಲ್ಲ, ಹಾಗಾಗಿ ಆಸಿಡಿಟಿ ಬೇಕು ನಮಗೆ ಅಲ್ವಾ. ಹಾಗಾಗಿ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಟ್ಯಾಬ್ಲೆಟ್ಸ್ ತೊಗೊಳೋದು, ಪ್ರೋಟಾನ್ ಇನ್ಹಿಬಿಟರ್ನ ನಾವು ಇನ್ಹಿಬಿಟ್ ಮಾಡ್ತೀವಿ, ಅದನ್ನು ಇನ್ಹಿಬಿಟ್ ಅದನ್ನು ಕಡಿಮೆ. ಅದನ್ನು ಜಾಸ್ತಿ ತೊಗೊಂಡು ಏನಾಗ್ಬೋದು, ಸೈಡ್ ಎಫೆಕ್ಟ್ ಆಗಿ ಏನು ಡೈಜೆಷನ್ ಆಗದೆ ಇಂಡೈಜೆಷನ್ ಆಗ್ಬೋದು, ನಮಗೆ ಅಜೀರ್ಣನೂ ಬರ್ಬೋದು. ಹಾಗಾಗಿ ಅದಕ್ಕೆ ಕಡಕ್ಕೆ ಏನು ಡ್ರಗ್ ನಮಗೇನಾಗುತ್ತೆ, ಹೈಡ್ರೋಜೆಲ್ಗಳಿಂದ ನಾವು ಅದನ್ನು ಕಡಿಮೆ ಮಾಡ್ಬೋದು, ಡ್ರಗ್ನು ಮಾಡ್ಬೋದು. ಮತ್ತು ಹೈಡ್ರೋಜೆಲ್ಗಳು ಅಂದರೆ ಏನಂದರೆ, ಜಾಸ್ತಿ ನಾವು ಒಂದು ಹೈಡ್ರೋಜೆಲ್ ಅಂದರೆ 1 ಗ್ರಾಮ್ ಹೈಡ್ರೋಜೆಲ್ ಪಾಲಿಮರಿಕ್ ಮೆಟೀರಿಯಲ್ಲು, ಆದರೆ 10,000 ಒಂದು ಗ್ರಾಮ್ ಇದ್ದರೆ 10,000 ಗ್ರಾಮ್ನಷ್ಟು ವಾಟರ್ನ ಅದು ಅಬ್ಸಾರ್ವ್ ಮಾಡುತ್ತೆ. ನಾವು ವಾಟರ್ನ ತೊಗೊಂಡಾಗ ನಿಮಗೆ ಆಸಿಡಿಟಿ ಡೈಲ್ಯೂಟ್ ಅದೇ ಆಗುತ್ತೆ ಅಲ್ವಾ. ಹಾಗಾಗಿ ನಮಗೆ ಡ್ರಗ್ ಡೆಲಿವರಿನ ಅಥವಾ ಹೈಡ್ರೋಜೆಲನ್ನು ನಾವು ತೊಗೊಂಡ್ರೆ ಅದು ಏನು ಎಫೆಕ್ಟ್ ಆಗಲ್ಲ. ಹೈಡ್ರೋಜೆಲ್ ಅಂದರೆ ಫುಡ್ ಅಷ್ಟಿದ್ದಂಗೆ ಅಷ್ಟೇ, ನೀವು ಯಾವುದೇ ಸೆಸೆಲ್ ಇರ್ಬೋದು, ಆರ್ಗನ್ ಇರ್ಬೋದು, ಟಿಶ್ಯೂ ಇರ್ಬೋದು, ಎಲ್ಲವೂ ಹೈಡ್ರೋಜೆಲ್ಸ್ ಥರನೇ ಅವು, ಪಾಲಿಮರಿಕ್ ಮೆಟೀರಿಯಲ್ಸೇ. ಹಾಗಾಗಿ ಹೈಡ್ರೋಜೆಲ್ಲು ಅವು ಗ್ಯಾಸ್ಟ್ರೋ ರಿಟೆನ್ಶಿವ್ ಪ್ರಾಪರ್ಟೀಸ್ ಅವೆಲ್ಲವನ್ನು ನಾವು ಅದಕ್ಕೆ ಡ್ರಗ್ನು ಲೋಡ್ ಮಾಡಿಬಿಟ್ಟು ನಾವು ಅಲ್ಲಿ ತೊಗೋಬೋದು, ಅಲ್ಲೇ ರಿಲೀಸ್ ಮಾಡ್ಬೋದಾ. ನಾವು ಸ್ಟೊಮಿಕಲ್ಲೇ ಡ್ರಗ್ ರಿಲೀಸ್ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಾವು ಈ ಸಿಸ್ಟಮಿಂದ ನಾವು ಯಾವ ಭಾಗಕ್ಕೆ ಡ್ರಗ್ಗನ್ನು ರಿಲೀಸ್ ಮಾಡ್ಬೋದು ಅಲ್ಲಿಗೆ ರಿಲೀಸ್ ಮಾಡ್ಬೋದು, ಇನ್ನೆಲ್ಲೂ ಅದು ರಿಲೀಸ್ ಆಗಲ್ಲ. ಈ ಡ್ರಗ್ಗಳು ಪಾಲಿಮರ್ಗಳು ಇನ್ನೊಂದು ಉಪಯೋಗ ಅಂತಂದರೆ, ಅವು ಯಾವುದೇ ಏನು ಅಡ್ವರ್ಸ್ ಎಫೆಕ್ಟ್ ಇರಲ್ಲ, ಈವನ್ ಡ್ರಗ್ ಜೊತೆನೂ ಅದು ಇಂಟ್ರಾಕ್ಟ್ ಆಗಲ್ಲ. ಅದನ್ನು ಎಲ್ಲಿ ಕ್ಯಾರಿಯರ್ ಅಷ್ಟೇ, ಡ್ರಗ್ನ ತೊಗೊಂಡೋಗೋ ಒಂದು ಗೂಡ್ಸು ವೆಹಿಕಲ್ ಇದ್ದಂಗೆ, ದೇ ಆರ್ ದ ವೆಹಿಕಲ್ಸ್, ಡ್ರಗ್ ವೆಹಿಕಲ್ಸ್, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗಿ ಬಿಡ್ತಾವಷ್ಟೇ. ಹಾಗಾಗಿ ಡ್ರಗ್ ಡೆಲಿವರಿ ಅರ್ಧ ಏನು ಸಾರಿ ಹೈಡ್ರೋಜೆಲ್ಸ್ ಅರ್ಧ ಡ್ರಗ್ ಡೆಲಿವರಿ ವೆಹಿಕಲ್ಸ್ ಅಂತ ಹೇಳ್ಬೋದು. ಆಗ ನಮಗೆ ಅಲ್ಲಿ ಸ್ಟೊಮಿಕಲ್ಲಿ ನಮಗೆ ರಿಲೀಸ್ ಮಾಡೋದಕ್ಕೆ ಕೆಲವೊಂದು ಸ್ಟ್ರಕ್ಚರ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಪಾಲಿಮರ್ಗಳು ಹೈಡ್ರೋಜೆಲ್ಗಳು ನಾವು ಸ್ಟ್ರಕ್ಚರಲ್ಲಿ ಅಲ್ಲೇ ನಮಗೆ ಹೊಟ್ಟೆನಲ್ಲಿ ಸ್ಟೊಮಿಕಲ್ಲೇ ನಮಗೆ ಡ್ರಗ್ ರಿಲೀಸ್ ಆಗ್ಬೋದು. ಪಿ ಎಚ್ ಸೆನ್ಸಾರ್ಸ್ ಅಂತ ಹೇಳ್ತೀವಿ, ಅದು ಪಿ ಎಚ್ಗೆ ರೆಸ್ಪಾನ್ಸ್ ಮಾಡುತ್ತೆ. ನಮ್ಮ ಸ್ಟೊಮಿಕಲ್ಲಿ ಪಿ ಎಚ್ ಏನು 1.6, 1.8, 2 ಇರುತ್ತೆ, ಹೈ ಆಸಿಡಿಟಿ ಆರ್ಶ್ ಕಂಡೀಷನ್ ಇರುತ್ತೆ. ಹಾಗೆ ನಾವು ಅಲ್ಲೇ ಡ್ರಗ್ ರಿಲೀಸ್ ಮಾಡೋದಕ್ಕೆ ಅದರದೇ ಆದ ಒಂದು ಸ್ಟ್ರಕ್ಚರ್ ಪ್ರಾಪರ್ಟೀಸ್ ಇರುತ್ತೆ. ಹಾಗಾಗಿ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಪಾಲಿಮರ್ ಮ್ಯಾಟ್ರಿಕ್ಸ್ ಅಥವಾ ಪಾಲಿಮರ್ ಸ್ಟ್ರಕ್ಚರ್ ಹೇಗಿದೆ ಅಂತ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ಇನ್ನೂ ನಾವೇನು ಮಾಡ್ಬೋದು, ಬಿಗ್ ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನು, ಕೋಲನ್ನು, ರೆಕ್ಟಮ್ಮು, ಅಲ್ಲಿನೂ ಡ್ರಗ್ ರಿಲೀಸ್ ಮಾಡ್ಬೋದು ಡಿಪೆಂಡಿಂಗ್ ಅಪಾನ್ ಪಿ ಎಚ್ ರೆಸ್ಪಾನ್ಸಿವ್. ಅದನ್ನು ನಾವು ಪಾಲಿಮರ್ ಬ್ಯಾಕ್ ಬೋನ್ ಹೇಗೆ ಅಂತಲೂ ನಾವು ಇಲ್ಲಿ ಏನಾಗ್ತೀವಿ ಅಂದರೆ, ಈಗ ಇಲ್ಲಿ ಆಸಿಡಿಕ್ ಮೀಡಿಯಮಲ್ಲಿ ಅದು ಜಾಸ್ತಿ ಸ್ವೆಲ್ ಆಗಬೇಕು. ಅದು ಈಗ ನೆಟ್ವರ್ಕ್ ಸ್ಟ್ರಕ್ಚರ್ ಇರುತ್ತೆ, ನೀವು ಡ್ರಗ್ ಒಳಗಡೆ ಎಂಟ್ರಾಪ್ ಮಾಡ್ತೀರಿ, ಈಗ ಸ್ವೆಲ್ ಆದಾಗ ಅದು ಹೊರಗಡೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಯಾವುದೇ ಕಂಡೀಷನಲ್ಲಿ ನೀವು ಏನು ಮಾಡಿದ್ರು ಅದು ಹೊರಗಡೆ ಬರಲ್ಲ. ಹಾಗಾಗಿ ನಾವೇನು ಮಾಡಬೇಕಂದ್ರೆ, ಆಸಿಡಿಕ್ ಅಂದರೆ ಆಸಿಡಿಕ್ ಗ್ರೂಪ್ ಇರತಕ್ಕಂಥ ಪಾಲಿಮರ್ನ ನಾವು ಸೆಲೆಕ್ಟ್ ಮಾಡಿದಾಗ ಅದೇನಾಗುತ್ತಂದ್ರೆ ನಮ್ಮಲ್ಲಿರೋ ಹಾರ್ಶ್ ಕಂಡೀಷನ್ ಅಲ್ಲಿರೋ ಆ್ಯಸಿಡ್ ಮತ್ತು ಇದರ ಆ್ಯಸಿಡ್ ಇಟ್ಟು ನಮ್ಗೆ ಏನಾಗುತ್ತಂದ್ರೆ ಆ್ಯಸಿಡ್ ಆ್ಯಸಿಡ್ ಪ್ರೋಟಾನ್ ಪ್ರೋಟಾನ್ ರಿಪಲ್ಷನ್ ಆಗಿಬಿಟ್ಟು ನಮಗೆ ಅದು ಸ್ವೆಲ್ ಆಗೋಕ್ಕೆ ಹೆಲ್ಪ್ ಅಲ್ಲಿ ನಮಗೆ ಡ್ರಗ್ ಹೊರಗಡೆ ಬರುತ್ತೆ. ಅದೇ ಥರ ನಾವು ಹೈಯರ್ ಪಿ ಎಚ್ ಅಂದರೆ ಕೋಲನ್ನು ರೆಕ್ಟಮು ಕೆಳಗಡೆ ಹೋದಂಗೆಲ್ಲ ಪಿ ಎಚ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನಾವೇನು ಮಾಡ್ಬೇಕಂದ್ರೆ ಬೇಸಿಕ್ ಗ್ರೂಪ್ ಇರತಕ್ಕಂಥ ನಾವು ಪಾಲಿಮರ್ನ ಸೆಲೆಕ್ಟ್ ಮಾಡಿದಾಗ ಅಲ್ಲಿನೂ ಬೇಸಿಸಿಟಿ ಜಾಸ್ತಿ ಇರೋದ್ರಿಂದ ಪಿ ಎಚ್ಚು ನಮಗೆ ಜಾಸ್ತಿ ಇರೋದ್ರಿಂದ ಅಲ್ಲಿ ರಿಪಲ್ಷನ್ ಆಗಿಬಿಡುತ್ತೆ, ಅಲ್ಲಿ ನಮಗೆ ಸ್ವೆಲ್ ಆಗುತ್ತೆ, ಅಲ್ಲಿ ನಮಗೆ ಡ್ರಗ್ ರಿಲೀಸ್ ಆಗುತ್ತೆ. ಈ ಥರ ನಮಗೆ ಎಲ್ಲಿ ಡ್ರಗ್ ರಿಲೀಸ್ ಮಾಡಬೇಕು ಅಲ್ಲಿ ನಮಗೆ ಡ್ರಗ್ನ ರಿಲೀಸ್ ಮಾಡ್ಬೋದು.
ಓಕೆ ಸರ್. ಸರ್, ಹಾಗೆ ನಿಮ್ಮ ಈ ವಿಭಾಗದಲ್ಲಿ ಅಧ್ಯಯನ ಮಾಡಬೇಕು ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಆಸೆ ಇರುತ್ತೆ, ಆ ವಿದ್ಯಾರ್ಥಿಗಳು ಏನೆಲ್ಲ ಮಾನದಂಡಗಳನ್ನ ಅನುಸರಿಸಬೇಕಾಗತ್ತೆ ಸರ್?
ಈಗ MSc ಸೇರೋದಕ್ಕೆ MSc ಪಾಲಿಮರ್ ಸೈನ್ಸ್ ಓದಬೇಕು ಅಂದರೆ ಅವರು BSc ನಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಕೆಮಿಸ್ಟ್ರಿ ಆಗಿ ಓದಿರಬೇಕು. ಒಂದು ಸಬ್ಜೆಕ್ಟ್ ಕೆಮಿಸ್ಟ್ರಿ ಇರಬೇಕು, ಅದು ಜನರಲ್ ಕೆಮಿಸ್ಟ್ರಿ ಇರ್ಬೋದು, ಬಯೋ ಕೆಮಿಸ್ಟ್ರಿ ಇರ್ಬೋದು, ಪಾಲಿಮರ್ ಕೆಮಿಸ್ಟ್ರಿ ಇರ್ಬೋದು, ಯಾವುದೋ ಒಟ್ಟು ಕೆಮಿಸ್ಟ್ರಿ ಇರಬೇಕು. ಆಮೇಲೆ ಎಸ್ ಸಿ ST ಗೆ 40%, ಜನರಲ್ ಮೆರಿಟ್ಗೆ 45% ಇದ್ದರೆ ಸಾಕು.
ಓಕೆ ಸರ್, ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ ಆ ಥರ ಏನಾದರೂ ಇರುತ್ತಾ?
ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, 15 ಜಾಸ್ತಿ ಅಪ್ಲಿಕೇಶನ್ ಬಂದರೆ ನಿಮ್ಗೆ ಗೊತ್ತಿದೆಯಲ್ಲ ಆ ಥರ ಇದೆ ಮೇಡಮ್.
ಸರ್, ಹಾಗೆ ಈಗ BSc ಮಾಡಿ MSc ಗೆ ನಿಮ್ಮ ವಿಭಾಗಕ್ಕೆ ಜಾಯ್ನ್ ಆಗಿರ್ತಾರೆ, ಅಲ್ಲಿ ಅವರಿಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬೆಳೆದು ಹೀಗೆ ಮುಂದುವರಿಸಬೇಕು ಅಂತ ಅನ್ಸಿ PhD ಮಾಡೋ ಬಯಕೆ ಕೂಡ ಇರುತ್ತೆ ಕೆಲವರಿಗೆ, ಅವರು ಹಾಗೆ ಮುಂದುವರಿಸಬೇಕು ಅಂದ್ರೆ ಏನ್ ಮಾಡಬೇಕು?
PhD ಮಾಡಬೇಕು ಅಂದ್ರೆ ಅಲ್ಲಿ ಕ್ರೈಟೀರಿಯಾಗಳು ಸಾಮಾನ್ಯ ಇಲ್ಲಿದ್ದಾಗೇನೆ ಇರುತ್ತೆ. ಅದಕ್ಕೆ ಮೊದಲು 55% ಮಾಸ್ಟರ್ ಡಿಗ್ರಿ ಇರಲೇಬೇಕು, SC ಗೆ 50%, ಜನರಲ್ ಮೆರಿಟ್ಗೆ 55% ಇರಬೇಕು. ಹಲೋ ಮೇಡಮ್. ಆಮೇಲೆ KSET, UGC, NET ಅಥವಾ GATE ಇವ್ಯಾವ್ದಾದ್ರು ಎಕ್ಸಾಮು ಪಾಸ್ ಆಗಿದ್ದರೆ ಓಕೆ, ಇಲ್ಲ ಅಂದರೆ ಅವರು ಪಾಲಿಮರ್ ವಿಜ್ಞಾನದ ಅಧ್ಯಯನ ಮಂಡಳಿ ಏನು PhD ಎಂಟ್ರೆನ್ಸ್ ಎಕ್ಸಾಮು ಮಾಡಿರ್ತಾರೋ ಅದರಲ್ಲಿ ಅವರು ಪಾಸ್ ಆಗಬೇಕಾಗುತ್ತೆ. ಅಥವಾ ಇನ್ನೂ ಒಂದು ಹೇಳೋದಾದ್ರೆ MTech ಏನಾದರೂ ಆಗಿದರೆ ಅವ್ರು ಡೈರೆಕ್ಟಾಗಿ ಅವರು ಎನ್ರೋಲ್ ಆಗ್ಬೋದು ರಿಸರ್ಚ್ಗೆ.
ಸರ್, ಕೊನೆಯದಾಗಿ ತಮ್ಮ ವಿಭಾಗದ ಮುಂದಿನ ಗುರಿಗಳು ಮತ್ತು ಧ್ಯೇಯಗಳ ಬಗ್ಗೆ ನಮಗೆ ವಿವರಿಸಿ.
ಗುರಿಗಳು ಅಂದರೆ ಸುಮಾರು ಇದೆ ಮೇಡಮ್. ಅದೇ ನಾವು ಏನು ಮಾಡ್ತಿದ್ವಿ, ಮೊದಲು ಸೆಲ್ಫ್ ಎಂಪ್ಲಾಯ್ಮೆಂಟ್, ನಮ್ಮ ಹುಡುಗರು ಸ್ಕಿಲ್ಡ್ ಬೇಸ್ ಆಗಬೇಕು, ಅವರು ಜಸ್ಟ್ ಸುಮ್ಮನೆ ಓದ್ಕೊಂಡು ಪ್ರಾಕ್ಟಿಕಲ್ ಬರೀ ಥಿಯರಿ ಓದ್ಕೊಂಡು ಹೋಗಬಾರ್ದು, ಪ್ರಾಕ್ಟಿಕಲ್ಸ್ ಓರಿಯೆಂಟೆಡ್ಡು ನಾವು ತುಂಬ ಅದಕ್ಕೆ ಗಮನ ಹರಿಸ್ತೀವಿ, ಪ್ರಾಕ್ಟಿಕಲ್ಸ್ ಮುಖ್ಯ. ಆಮೇಲೆ ಪ್ರಾಜೆಕ್ಟ್ಗಳನ್ನ ಏನಾದ್ರು ಮಾಡೋದು, ಮಿನಿ ಪ್ರಾಜೆಕ್ಟು, ಮತ್ತು ನಾವು ಈಗಿನಿಂದ ಈ ವರ್ಷದಿಂದ ನಾವು ಅದನ್ನು ಮಾಡಿಫಿಕೇಶನ್ ಮಾಡಿದ್ವಿ, ಏನು ಸಿಲೆಬಸ್ಸನ್ನು ಸೆಕೆಂಡ್ ಸೆಮ್ಮಿಗೆ ಬರ್ತಿದ್ದಂಗಲೇ ಅವರು ಪ್ರಾಜೆಕ್ಟನ್ನು ಮಿನಿ ಪ್ರಾಜೆಕ್ಟಾಗಿ ಅಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಮಾಡ್ಬೋದು, ಅದು ರಿಸರ್ಚ್ ಓರಿಯೆಂಟೆಡ್. ಇಲ್ಲಾಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರೋ ಯಾವುದಾದ್ರು ಇಂಡಸ್ಟ್ರಿ, ಪೇಂಟ್ ಇಂಡಸ್ಟ್ರಿ ಇರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು, ಆ ಥರದ ಇಂಡಸ್ಟ್ರಿ ಯಾವುದಾದ್ರೂ, ಈಗ ಹೇಳೋದಾದರೆ ಅಡೆಸಿವ್ಸಲ್ಲಿ ಯಾವುದು ಬರುತ್ತೆ, ಫೆವಿಕೋಲ್ ಬರುತ್ತೆ, ಫೆವಿಸ್ ಕ್ವಿಕ್ ಬರುತ್ತೆ, ಡಾಕ್ಟರ್ ಫಿಕ್ಸಿಟ್ ಬರುತ್ತೆ ಅಲ್ವಾ, ಇವೆಲ್ಲ ಈ ಥರತಕ್ಕಂಥ ಏನಾದ್ರು ಮಾಡಿದಾಗ ಪೇಂಟ್ ಅವರು ಅವರೇನು ಕೆಲಸಕ್ಕೂ ಇನ್ನೊಬ್ಬರ ಹತ್ರ ಹೋಗ್ಬೇಕಾಗಲಿ, ಇವರೇನೇ ಒಂದು ಇಂಡಸ್ಟ್ರಿನ ಮಾಡ್ಬೋದು. ಈ ಥರ ನಮ್ಮ ಉದ್ದೇಶ ಇಟ್ಕೊಂಡು ಕೆಲವರಿಗೆ ಲೇಡೀಸ್ ಆದರೆ ಹೊರಗಡೆ ಹೋಗಿ ಇಂಡಸ್ಟ್ರಿ ಮಾಡೋಕ್ಕಾಗಲಿಲ್ಲ ಅಂದರೆ ಅದೇ ವರ್ಕನ್ನು ನಾವು ಇಲ್ಲೇ ಮಾಡ್ಬೋದು, ನಾವು ಅದನ್ನು ಮಾಡಿಸ್ತೀವಿ. ಈಗ ನಾವು ವುಡ್ಡನ್ನ ಮಾಡಿಸ್ತೀವಿ, ವುಡ್ ವೇಸ್ಟಿಂದ ಸಾಡಷ್ಟಿಂದ ನಾವು ವುಡ್ ಮಾಡ್ತೀವಿ. ನೀವೆಲ್ಲ ಈ ವುಡ್ನೆಲ್ಲ ನೀವು ಹೊರಗಡೆ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ, ನೀವು ಫಸ್ಟ್ ಕ್ಲಾಸ್ ಟೀಕ್ ಆಗಿರ್ಬೋದು ಯಾವುದೇ ವುಡ್ನ ನೀವು ಹೊರಗಡೆ ಹಾಕೋಕ್ಕಾಗತ್ತಾ ನಿಮ್ಮ ವುಡ್ಡು? ಬಟ್ ನಮ್ಮ ಪಾಲಿಮರ್ ವುಡ್ನ ನೀವು ಹೊರಗಡೆ ಹಾಕಿ ಎಲ್ಲಿ ಬೇಕಿದ್ರೂ ಯೂಸ್ ಮಾಡೋದು, ಎಕ್ಸ್ಟೀರಿಯರ್ ವುಡ್ ವೇಸ್ಟು ಸಾಡಷ್ಟಿಂದ ನಾವು ಪಾಲಿಮರ್ನ ಮಾಡ್ತೀವಿ. ವೇಸ್ಟು ವೆಲ್ತ್ ಹೇಳಿದ್ನಲ್ಲ, ಅದು ನೀವು ಎಲ್ಲೇಗೆ ಹಾಕಿದ್ರು, ನೀವು ಮಳೆ ಗಾಳಿ ಬೆಂಕಿಗೆ ಹಾಕಿದ್ರು ಏನಾಗಲ್ಲ, ಫೈರ್ ರೆಸಿಸ್ಟೆಂಟ್ ಪ್ರಾಪರ್ಟಿ, ಅದನ್ನೇ ನಾವು ಏರೋ ಸ್ಪೇಸ್ ಅಪ್ಲಿಕೇಶನ್ಸ್ಗೆ ಎಲ್ಲ ಯೂಸ್ ಮಾಡೋದು. ಆಮೇಲೆ ಆಟೋಮೊಬೈಲ್ಸ್ ಪಾರ್ಟ್ಸ್ ಇದಾವಲ್ಲ ಅದಕ್ಕೆಲ್ಲ ಯೂಸ್ ಮಾಡೋದು ಪಾಲಿಮರ್ ಕಾಂಪೋಸಿಟ್ ಮೆಟೀರಿಯಲ್ಸ್. ನೀವು ಯಾವುದೇ ಕಾರು ಬಸ್ಸು ಏದೇ ತೊಗೊಂಡ್ರು ನಿಮಗೆ ಮೆಟೀರಿಯಲ್ಸ್ ಎಲ್ಲ ಪಾಲಿಮರಿಕ್ ಮೆಟೀರಿಯಲ್ಸು. ಆಮೇಲೆ ನಾವು ವುಡ್ ಸೇವ್ ಮಾಡ್ದಂಗೆ, ಫಾರೆಸ್ಟು ಸೇವ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ಆಮೇಲೆ ನಾವು ಇನ್ನೇನು ಮಾಡ್ಬೋದು, ಎನ್ವೈರನ್ಮೆಂಟಲ್ ಆ್ಯಂಡ್ ಎನರ್ಜಿ ಹೆಲ್ತ್ ಕಾನ್ಸೆಪ್ಟ್ಗೆ ನಾವು ಗಮನ ಕೊಡ್ತೀವಿ. ಎನ್ವೈರನ್ಮೆಂಟಲ್ ಕ್ಲೀನ್ ಪ್ರೋಸೆಸ್ ಆಗೋದಕ್ಕೆ ಬಯೋಡಿಗ್ರೇಡಬಲ್ ಪಾಲಿಮರು, ಆಮೇಲೆ ವೇಸ್ಟನ್ನು ನಾವು ರೀಸೈಕಲ್ ಮಾಡೋದು ಅಥವಾ ಅದನ್ನು ರೆಡ್ಯೂಸ್ ಮಾಡಬೇಕು. ಹೆಲ್ತ್ ಅಂದರೆ ನಮ್ಮ ಪಾಲಿಮರ್ ಮೆಟೀರಿಯಲ್ಸ್ ಹೆಲ್ತ್ಗೆ ತುಂಬ ಅನುಕೂಲ ಇದೆ. ಬಯೋಮೆಡಿಕಲ್ ಅಪ್ಲಿಕೇಶನ್ಸ್ ನೀವು ಯಾವುದು ಏನು ಸಿರಿಂಜ್ ಇರ್ಬೋದು, ಟ್ಯಾಬ್ಲೆಟ್ಸ್ ಕೋಟಿಂಗ್ ಇರ್ಬೋದು, ಆಮೇಲೆ ಏನು ಸ್ಟೆಥೋಸ್ಕೋಪ್ ಇರ್ಬೋದು, ಆಮೇಲೆ ನಿಮ್ಮ ಮಾಡೆಲ್ಗಳೆಲ್ಲ ನೀವು ನಿಮ್ಮ ಮೂಗು ಚೇಂಜ್ ಮಾಡ್ಬೇಕಾ ಎಲ್ಲ ಏನು ಲಿಪ್ಸು ಎಲ್ಲವನ್ನೂ ಚೇಂಜ್ ಮಾಡೋಂಥ ಅಪ್ಲಿಕೇಶನ್ ಇವತ್ತಿದ್ದಾವೆ. ಆರ್ಟಿಫಿಷಿಯಲ್ ಸ್ಕಿನ್ ಇದೆ, ಅಂದರೆ ಹೆಲ್ತ್ ಬಗ್ಗೆ ತುಂಬ ಮುಂದುವರೆದಿದೆ ಪಾಲಿಮರ್ ಇದು. ಆಮೇಲೆ ಆರ್ಟಿಫಿಷಿಯಲ್ ಕಿಡ್ನಿ, ಆರ್ಟಿಫಿಷಿಯಲ್ ಆರ್ಗನ್, ಹಾರ್ಟ್ ಎಲ್ಲ ಇದೆಯಲ್ಲ, ಪೇಸ್ ಮೇಕರ್ಸ್ ಎಲ್ಲ ಇವನ್ನೆಲ್ಲವನ್ನು ಸಿಂಧು ಇವನ್ನೆಲ್ಲ ಇವುಗಳ ಬಗ್ಗೆ ಎಲ್ಲ ನಮ್ಮ ಹುಡುಗರಿಗೆ ತಿಳಿಸೋದಲ್ಲದೆ ಇವನ್ನ ಪ್ರಾಕ್ಟಿಕಲ್ಲಾಗಿ ರಿಸರ್ಚ್ ಮಾಡೋದಕ್ಕೆ ನಾವು ಮಾಡಬೇಕು. ಮತ್ತು ಮೆಟೀರಿಯಲ್ನ ಫ್ಯಾಬ್ರಿಕೇಟ್ ಮಾಡಬೇಕು, ಸಾಧ್ಯವಾದರೆ ಅಲ್ಲೇ ಸೇಲ್ ಮಾಡಬೇಕು, ಆ ಥರ ನಮ್ಮ ಉದ್ದೇಶ.
ನಿಮ್ಮ ಧ್ಯೇಯಗಳೆಲ್ಲ ಆದಷ್ಟು ಇನ್ನು ಬೇಗ ಈಡೇರ್ಲಿ ಅನ್ನೋದು ನಮ್ಮ ಆಸೆ ಕೂಡ ಸರ್. ಈವರೆಗೂ ನಮ್ಮ ರೇಡಿಯೋ ಮಾನಸ 89.6 FM ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ಪಾಲಿಮರ್ ಅಧ್ಯಯನ ವಿಭಾಗದ ಅಧ್ಯಕ್ಷರು ಹಾಗೂ ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ಟಿ ದೇಮಪ್ಪ ಸರ್ ಅವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು ಸರ್.
ಧನ್ಯವಾದಗಳು ಮೇಡಮ್.
ಆತ್ಮೀಯ ಕೇಳುಗರೆ, ಈವರೆಗೂ ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 FM ಮೂಡಿ ಬಂದಿತ್ತು. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ, ಇದು ಕನಸುಗಳ ದಿಟ್ಟ ಹೆಜ್ಜೆ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.